ಧ್ವಜ ಇನ್ನೊಂದು ಕಾರಣ ಕೊಡುತ್ತಾರೆ. ಕರೆ ಸರ್ವೋತ್ತಮ ಯಾತಕ್ಕೆ ಗರುಡ ಧ್ವಜ ಅವನು, ಅದಕ್ಕೆ ಸರ್ವೋತ್ತಮ. ಇನ್ಯಾರಿಗೂ ಗರುಡ ಧ್ವಜ ಇಲ್ಲ, ಪರಮಾತ್ಮನಿಗೆ ಮಾತ್ರ ಗರುಡ ಧ್ವಜ ಉಂಟು. ಶಿವ ನಂದಿಧ್ವಜ, ಶಿವ ನಂದಿಧ್ವಜನ ಹೊರತು ಗರುಡ ಧ್ವಜನಲ್ಲ. ಅದಿಟ್ಕೊಂಡೇ ಪುರಂದರದಾಸರು ಎಲ್ಲರೂ ಅಕ್ಷರ ಉಪಯೋಗ ಮಾಡ್ಕೋತಾರೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತುರಗ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ, ಗೋಪೀ ಜನಪ್ರಿಯ ಗೋಪಾಲ ಗಲ್ಲದಲೆ. ನೋಡಿ, ಗರುಡ ಧ್ವಜ ಅಂದ್ರೆ ಸರ್ವೋತ್ತಮ ಅಂತಾಯ್ತಲ್ಲ. ಈಗ ಗರುಡಶೇಷ ರುದ್ರರು ಸಮರು, ಅವರು ಪರಮಾತ್ಮನಿಗೆ ಭಜ ಅಂದ್ರೇನು ಆಗಮನ ಸೂಚಿಸ್ತಾರೆ ಅಂತ ಅರ್ಥ. ಪರಮಾತ್ಮನ ಸೇವಕರಾಗಿ ಸೂಚನೆ ಮಾಡ್ತಾ ಇದ್ದಾರೆ. ಅಂದಮೇಲೆ ಗರುಡನಿಂದ ಪೂಜಿತ ಪಾದ ಅಂದ್ರೆ ಒಂದೇ, ಗರುಡ ಧ್ವಜ ಅಂದ್ರೆ ಒಂದೇ, ಸರ್ವಶ್ರೇಷ್ಠ ಅಂದ್ರೆ ಒಂದೇ. ಈ ಒಂದೊಂದು ಪದಗಳಲ್ಲಿ ಹರಿಸರ್ವೋತ್ತಮತ್ವ ತನ್ನಷ್ಟೇ ತಾನೇ ಕಾಣಿಸ್ತಾ ಇದೆ. ಅಜಾದಿ ಪೂಜ್ಯಪಾದಾಯ ನಮಸ್ತೆ ಗರುಡ ಧ್ವಜ, ಇಂದಿರಾಮಂದ ಸಾಂದ್ರಾಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಇದು ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕ. ಇಂದಿರಾಮಂದ ಸಾಂದ್ರಾಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಪರಮಾತ್ಮನ ವೈಭವ ಎಂಥದ್ದು! ಇಂದಿರಾ ಅಮಂದ ಸಾಂದ್ರ ಅಗ್ರ್ಯ ಕಟಾಕ್ಷ ಪ್ರಾ ಈಕ್ಷಿತ ಆತ್ಮನೇ, ಇಷ್ಟು ಪದ ಸೇರಿಕೊಂಡಿದೆ ಅವರು. ಇಷ್ಟು ಸೇರಿ ಒಂದೇ ಪದ, ಅದು ಲಾಂಗ್ ಕಾಂಪೌಂಡ್. ಇಂದಿರಾ ಇದ್ದರೆ ದೇವಿಯ, ಅಮಂದ ಸಾಂದ್ರ ಪೂರ್ಣವಾದ ನಿಬಿಡವಾದಂತಹ, ಅಗ್ರ್ಯ ಶ್ರೇಷ್ಠವಾದಂತಹ, ಕಟಾಕ್ಷ ಕಣ್ಣ ನೋಟದ ತುದಿಯಿಂದ, ಕಣ್ಣ ತುದಿಯ ನೋಟದಿಂದ, ಪ್ರಾ ಈಕ್ಷಿತ ಆತ್ಮನೇ ಸದಾ ನೋಡಲ್ಪಡ್ತಕ್ಕಂಥ ಸ್ವರೂಪದವನೇ ಅಂತ ಹೇಳಿದ್ದಾರೆ. ರಮಾದೇವಿ ಸದಾ ಪರಮಾತ್ಮ ನೋಡ್ತಾನೆ ಇರ್ತಾರಂತೆ, ಸದಾ ಪ್ರತಿ ಕ್ಷಣದಲ್ಲೂ ಪರಮಾತ್ಮ ನೋಡ್ತಾ ಇರ್ತಾರೆ. ಜನ ಎಲ್ಲ ಲಕ್ಷ್ಮಿ ನೋಡ್ತಾ ಇರ್ತಾರೆ, ಪಾಪ ಲಕ್ಷ್ಮೀ ದೇವಿ ನೋಡ್ತಾ ಇರ್ ಬರ್ತಾಳೆ, ಬಾರಮ್ಮ ಭಾಗ್ಯದಲ್ಲಿ ಇದೆ ಅಂತ ಕರೆದ್ರೆ ಆಕೆ ಪರಮಾತ್ಮ ನೋಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಸ್ವಲ್ಪ ನೋಡೋದಲ್ಲ, ಸುಮ್ಮನೆ ಸಿಟ್ಟಿನಿಂದ ನೋಡೋಕ್ಕೂ ಬರ್ತದಲ್ಲ. ಅದಕ್ಕೆ ಇಂದಿರಾ ಅಮಂದ ಸಾಂದ್ರ ಅಗ್ರ್ಯ ಕಟಾಕ್ಷ ಪ್ರೇಕ್ಷಿತಾತ್ಮನೆ, ಎಂಥ ಸ್ವರೂಪ ಪರಮಾತ್ಮನ ಸ್ವರೂಪ! ಮಹಾಲಕ್ಷ್ಮೀ ದೇವಿಯನ್ನ ಮಹಾಲಕ್ಷ್ಮೀ ದೇವಿಯಿಂದ ಪ್ರತಿ ಕ್ಷಣದಲ್ಲೂ ಕೂಡ ನೋಡಲ್ಪಡ್ತಾ ಇದ್ದಾನೆ. ಈಕ್ಷಿತ ಪ್ರಾ ಈಕ್ಷಿತ ಪ್ರಕರ್ಷೇಣ ಈಚಿತ ಈಕ್ಷಿತ ಆತ್ಮ ಯಶ ಸಹ, ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಸದಾ ನೋಡಲ್ಪಡತಕ್ಕಂಥ ದಿವ್ಯ ಸ್ವರೂಪ ಪರಮಾತ್ಮನದು. ಅಂದಮೇಲೆ ಲಕ್ಷ್ಮೀದೇವಿಗಿಂತ ಎಷ್ಟು ಮೇಲಿದ್ದಾನೆ ಪರಮಾತ್ಮ ಅಂತ ಹೇಳೋದಕ್ಕೆ ಈ ಮಾತು ಸಾಕ್ಷಿ. ಅಷ್ಟೇ ಅಲ್ಲ, ಹಿಂದೆ ಎಲ್ಲ ಹೇಳಿದ್ರು ಉಪಗೂಢಂ ಶ್ರೇಯಿಕಯ. ಕೆಲವರು ಪ್ರಶ್ನೆ ಕೇಳಿದ್ರು ಉಪಗೂಢಂ ಶ್ರೇಯಿಕ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ ಅಂತೆ. ಉಪಗೂಢಂ ಅಂದ್ರೆ ಆಲಿಂಗಿತಂ ಅಂತ ಅರ್ಥ. ಪರಮಾತ್ಮ ಶ್ರೀಯಾ ಏಕಯ ಉಪಗೂಢಂ, ಅದು ವಿಶೇಷ. ಪರಮಾತ್ಮ ಲಕ್ಷ್ಮೀದೇವಿಯಿಂದ ಮಾತ್ರ ಆಲಂಗಿತನೇ. ಆಸೀದು ದಾರ ಗುಣ ವಾರಿದಿರ ಪ್ರಮೇಯ ನಾರಾಯಣ ಪರತಮ ಪರಮಾತ್ಮ ಏಕ ಸಂಶಾಂತ ಸಂವಿಧಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರ ಗತಃ ಸ್ವರತೋಪಿ ಚಾಗ್ರಿ. ಪರಮಾತ್ಮ ಲಕ್ಷ್ಮೀದೇವಿಯಿಂದ ಆಲಂಗಿತ. ಸರಿ, ಹಾಗಿದ್ರೆ ಪರಮಾತ್ಮನನ್ನ ಎಲ್ಲರೂ ಆಲಿಂಗನ ಮಾಡ್ಕೋಬಹುದು ಅಂತ ಕೇಳಿದರೆ, ಪಂಡರಪುರಕ್ಕೋರು ಯಾರು ಬೇಕಾದ್ರೆ ಆಲಿಂಗನ ಮಾಡ್ಕೊಂಡ್ಬಿಡ್ಬಹುದು. ಆದರೆ ಶಾಸ್ತ್ರದಂತೆ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಳ್ತಕ್ಕಂಥ ಅಧಿಕಾರ ಇರೋದು ಯಾರಿಗೆ ಅಂತ ಕೇಳಿದರೆ, ಶ್ರೀರಮಣಿ ಕನಕಮಲ ಪೂಜಿತ ಚಾರುಚರಣ ಸರೋಜ ಅಂತ ಹೇಳಿದ ಹಾಗೆ ಉಪಗೂಢಂ ಶ್ರೀಯ ಅಲ್ಲ, ಉಪಗೂಢಂ ಶ್ರೀಯ ಏಕಯ, ಅವರೊಬ್ಬರಿಂದ ಮಾತ್ರ ಆಲಿಂಗಿತನಾಗ್ತಾನೆ. ಅದೇ ಜಾಂಬವತಿ ಬದಲಾದವರು ಇದ್ದಾರೆ ಅಂತ ಕೇಳಿದರೆ, ಲಕ್ಷ್ಮೀದೇವಿ ಆವೇಶ ಇದ್ದಿದ್ದಕ್ಕೆ ಅವರಿಂದ ಪೂಜಿತ ಹೊತ್ತಿಲ್ಲದ ಹೋದ್ರೆ ಹತ್ತಿರ ಬರಲಿಕ್ಕೆ ಆಗ್ತಿರಲಿಲ್ಲ. ಇದು ವಿಶೇಷ. ಆ ದೃಷ್ಟಿಯಲ್ಲಿ ಅವ್ರ ಆಫೀಸರ್ ಕೂತಿರ್ತಾರೆ ಚೇರ್ ಮೇಲೆ, ಯಾಕೆ ಅಂತ ಕೇಳಿ ಪ್ರಮೋಷನ್ ಆಯ್ತು, ಇದ್ರ ಕೂಡ ಚೇರಲ್ಲಿ ಕೂಡಕ್ಕೆ ಬರೋದಿಲ್ಲ ಅವರು. ಆ ಸೇರಲ್ಲಿ ಕೊಡಬೇಕಾದ್ರೆ ಚಾರ್ಜಿದಲ್ಲಿ ಮಾತ್ರ ಇಲ್ಲ ಹೋದ್ರಿಲ್ಲ, ಪ್ರಮೋಷನ್ ಆದ್ರೆ ಮಾತ್ರ. ಜಾಂಬುವತಿ ಮೊದಲಾದವರಿಗೆ ವಿಷ್ಣುಪತ್ನಿತ್ವ ಎಂಬ ಜಾತಕ್ಕೆ ಬಂತು, ಲಕ್ಷ್ಮೀದೇವಿಯ ಸನ್ನಿಧಾನದಿಂದಾಗಿ ಬಂತೆ ಹೊರತು, ಆವೇಶದಿಂದಾಗಿ ಬಂದೇ ಹೊರತು ಬೇರೆ ಇಲ್ಲ. ಲಕ್ಷ್ಮೀದೇವಿಗೆ ಮಾತ್ರ ಸದಾ ಕಾಲ ಧಾರಾಳದ ಪತ್ನಿತ್ವ. ಅದಕ್ಕೋಸ್ಕರ ಉಪಗೂಢಂ ಶ್ರೇಯಿಕಯ ಅಂತ ಅಲ್ಲಿ ಹೇಳಿದ್ರು. ಇಲ್ಲಿ ಇಂದಿರಾಮಂದ ಸಾಂದ್ರಾಗ್ರ್ಯ ಕಟಾಕ್ಷ ಪ್ರೇಕ್ಷಿತ ಆತ್ಮನೇ ಅಸ್ಮದಿಷ್ಟೈಕ ಕಾರ್ಯಾಯ. ನೋಡಿ ದೇವರ ವೈಭವ, ಅಸ್ಮದಿಷ್ಟೈಕ ಕಾರ್ಯಾಯ. ನಾವು ಕೇಳಿದ್ನ ದೇವರು ಕೊಡ್ತಾನ ಅಂತ ಕೇಳಿದ್ರೆ, ಅದನ್ನು ಬಿಟ್ಟು ನಂಗೆ ಬೇರೆ ಕೆಲಸನೇ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಈ ಕೇಳಿದ್ದನ್ನು ಬಿಟ್ಟು ಬೇರೆ ಕೆಲಸ ಇಲ್ಲೇ ಇಲ್ಲ ನನಗೆ. ಎಂಥ ಅಪೂರ್ವವಾದ ಮಾತದು! ಈ ರೀತಿ ಯಾವ ದೇವರು ಕೂತಿಲ್ಲ, ನಾರಾಯಣೊಬ್ಬನ ಕೂತಿರೋದು, ಅವನ ಹತ್ರ ಹೋಗ್ತಾ ಇದು ಸಮಸ್ಯೆ ಆಗಿಬಿಟ್ಟಿದೆ. ಈ ಮಠ ಬಿಟ್ಟು ಹೋಟ್ಲಿಗೆ ಹೋದಾಗ ಆಯ್ತು ಅಷ್ಟೇ ನಮ್ಮ ಪ್ರತೀತಿ. ಊಟಕ್ಕೆ ರೆಡಿ ಇದ್ದಿದ್ರು ಅಲ್ಲಿಗೆ ಹೋಗ್ತೇನೆ ಅಂತ ಕ್ರಿಯೇಟ್ ಮಾಡ್ಬೇಕು ನಾವೀಗ. ಅಸ್ಮದಿಷ್ಟೈಕ ಕಾರ್ಯಾಯ. ನೋಡಿ, ಹರಿಭಜನೆ ಮಾಡೋ ನಿರಂತರ ಅಂತ ಅದಕ್ಕೆ ಹೇಳ್ತಾರೆ ಅಂದ್ರೆ, ಅದು ಕೂತಿದ್ದಾನೆ, ಬನ್ನಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಬನ್ನಿ ಕೊಡ್ತೇನೆ, ಬನ್ನಿ ಕೊಡ್ತೇನೆ ಅಂತ ಪರಮಾತ್ಮ ಕೂತಿದ್ದಾನೆ. ಕೊಡ್ಲಕ್ಕೆ ಎಷ್ಟು ಕೈ ಇದೆ ಗೊತ್ತಾ? ಕೆಲವೇ ಸಿಟ್ಟು ಬಂದ್ಬಿಡುತ್ತೆ, ತುಂಬಾ ಒಬ್ಬೊಬ್ಬರು ಮಂತ್ರಾಕ್ಷತೆ ತೀರ್ಥ ಕೊಡ್ತಿರ್ಬೇಕಾದ್ರೆ ತುಂಬಾ ದಿನ ಬಂದ್ಬಿಟ್ರೆ, ಏನ್ರಿ ಎಷ್ಟು ಸಿಟ್ಟು ಬರುತ್ತೆ, ಕ್ಯೂನಲ್ಲಿ ಬಂದಿದ್ದಾನೆ ಬೇಕಾಗ್ತದೆ. ದೇವರಿಗೆ ಕ್ಯೂನೇ ಬೇಕಾಗಿಲ್ಲ, ಯಾಕೆ ಗೊತ್ತೇನು? ಅನಂತ ಕೈ ಅವನಿಗೆ, ಎಲ್ಲರಿಗೂ ಒಟ್ಟಿಗೆ ಕೊಟ್ಬಿಡ್ತಾನೆ ನಡಿ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಒಟ್ಟಿಗೆ ಕೈ ಕೊಡ್ತಾನೆ ಪರಮಾತ್ಮ, ಇವರ ಒಟ್ಟಿಗೆ ಅವ್ರಿಗೆ ಕೈ ಕೊಟ್ಬಿಡ್ತಾರೆ, ಅದು ಪ್ರತೀತಿ ಆಗುತ್ತೆ. ಎಲ್ಲರೂ ಕೈ ಕೊಡೋದ ದೇವರಿಗೆ ಆಗಾಗ್ಬಿಟ್ರೆ ಎಷ್ಟು ದುಃಖ ಆಗಬಹುದು! ಇದು ನಮ್ಮ ದೊಡ್ಡ ದೋಷ. ಅದು ದೇವರನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಸಮುದ್ರ ಸ್ಥಾನಕ್ಕೆ ನಾವು ಸ್ಥಾನಘಾಟ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಯಾರು ಬೇಕಾದ್ರೆ ಡೈರೆಕ್ಟ್ ಎಂಟರ್ ಆಗ್ಬೋದು. ಎಷ್ಟು ದೊಡ್ಡದಿದೆ, ಏನು ಗತಿ ಅದಕ್ಕೆ! ಎಲ್ಲ ಯಾರು ಬೇಕಾದ್ರೂ ಅಪ್ರೋಚ್ ಮಾಡಬಹುದು. ದೇವರ ಗುಣ ಸಮುದ್ರ, ಅವನ ಥ್ರೋನ ಗಡ್ಡಿ ಆತಂಕಗಳೇ ಇಲ್ಲ. ನಾ ಹೋಗೋದಿಲ್ಲ ಅಂದ್ರೆ ನಮ್ಮ ತಪ್ಪೇ ಹೊರತು ಎಷ್ಟು ದೊಡ್ಡ ಮಾತಿದೆ. ಒಂದು ಯಾವ ದೇವತೆಗಳಿಗೆ ಬೇಕಾದ್ರೆ ಕೇಳಿ, ರುದ್ರದೇವರತ್ ಹೋಗಿ ತಪಸ್ ಮಾಡ್ತಾ ಕೂತಿರ್ತಾರೆ. ಅವ್ರು ತಪಸ್ ಮಾಡಿ ನಮ್ಮ ಕಣ್ಣೆತ್ತಿ ನೋಡ್ಬೇಕು, ಎಷ್ಟೋ ದಿವಸ ಬೇಕು ಕಣ್ಣೆತ್ತಿ ನೋಡ್ಬೇಕಾದ್ರೆ ನಮ್ಮನ್ನ. ಅವ್ರು ದೇವ್ರ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಬ್ರಹ್ಮದೇವರು ಸದಾಕಾಲ ದೇವ್ರ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಪ್ರತಿಯೊಬ್ಬರು ಕೂಡ ಒಬ್ಬರು ಧ್ಯಾನ ಮಾಡ್ತಿರ್ತಾರೆ. ತಮಗಿಂತ ಮೇಲ್ನವರು ಧ್ಯಾನ ಮಾಡ್ತಾರೆ, ಕೊನೆ ದೇವ್ರ ಧ್ಯಾನ ಮಾಡಿ ಲಕ್ಷ್ಮೀದೇವಿ ಸದಾ ದೇವ್ರ ಧ್ಯಾನ ಮಾಡ್ತಾ ಇರ್ತಾರೆ. ಲಕ್ಷ್ಮೀದೇವರ ಕರೆದ ಲಕ್ಷ್ಮೀರಿಗೆ ಕೇಳಿಸೋದೇ ಇಲ್ಲ, ದೇವ್ರು ನೋಡ್ತಾ ಇರ್ತಾರೆ ಅವರಿಗೆ. ಆದ್ರೆ ಯಾವಾಗ ನಾರಾಯಣ ಧ್ಯಾನ ಮಾಡ್ತೇವಲ್ಲ ಆತ ಮಾತ್ರ ಅವೈಲೇಬಲ್ ಯಾವಾಗಲೂ ಕೂಡ. ಅದು ಯಾರು ಧ್ಯಾನ ಮಾಡಾಗಿಲ್ಲ ಆತ, ತಾನೇ ತಾನೇ ನಾರಾಯಣ ತಾನೇ ಸರ್ವೋತ್ತಮನಾದ್ರಿಂದ ಇನ್ಯಾರು ಧ್ಯಾನ ದೇವರು ಮಾಡಾಗಿಲ್ಲ. ಆತನ ಧ್ಯಾನ ಮಾಡಿದವರು ಹಿಂದೆ ಬೀಳಾಗೆ ಇಲ್ಲ. ಅದಕ್ಕೆ ರಾಯರು ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಮತ್ತೆ ಇನ್ನೊಬ್ರು ಏನೇ ಕೊಟ್ಟರು ಕೂಡ ಬೇರೆ ಕೊಡಿಸ್ಬೇಕು, ದೇವರಿಂದ ಬರಬೇಕಷ್ಟೇ. ಅದು ಒಂದು ದೇವರು ಹಾಗಲ್ಲ, ಡೈರೆಕ್ಟ್ ಕೊಟ್ಟು ಬಿಡ್ತಾನೆ. ಆದ್ದರಿಂದನೇ ಅಸ್ಮದ್ ಇಷ್ಟೈಕ ಕಾರ್ಯಾಯ. ಮತ್ತೆ ವರ್ಕಿಂಗ್ ಅವರ್ಸ್ ಈಗ ರಾಜಮಹಾರಾಜರ ಹತ್ರ ಇಂಟರ್ವ್ಯೂ ಕೊಟ್ಟಿರ್ತಾರೆ. ವಾರಕ್ಕೊಂದು ದಿವಸ ಬಿಟ್ಟು 3 and 5 ಬರಬಹುದು ಅಷ್ಟೇನೆ. ಆ ರೀತಿ ದೇವರಿಲ್ಲ, ಸದಾಕಾಲ ಒಂದೇ ಕೆಲಸ ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ. ಅನಂತ ಕೈ ಇದೆ, ಪೂರ್ಣ ಜ್ಞಾನ ಇದೆ, ಎಲ್ಲ ಕಡೆ ಇದ್ದಾನೆ. ಒಂದಲ್ಲ ಎಲ್ಲ ಕೊಡ್ತಾನೆ. ಮತ್ತೆ ಅವನ ಅಸಾಧ್ಯವಾದದ್ದೇ ಯಾವುದೂ ಇಲ್ಲ ಅಂದಮೇಲೆ ಅಸ್ಮದ್ ಇಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಈ ಉತ್ತರ ನಮಗೆ ಗೊತ್ತಿಲ್ಲ, ಆದ್ರಿಂದ ಕಂಡವರು ಬಿಡು ಭವಿಷ್ಯ ಕೈ ಚಾಸ್ತಾನೆ. ಇಲ್ಲೆಲ್ಲೂ ಕೈ ಕೇಳಬಾರದವರನ್ನ ಕೇಳಿ ತನ್ನ ವ್ಯಕ್ತಿತ್ವನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಇದನ್ನ ಯಾಕೆ ಅರ್ಥ ಮಾಡ್ಕೋಬಾರದು. ಆ ದೃಷ್ಟಿಯಿಂದ ಆಚಾರ್ಯರು ಕೊಟ್ಟು ಕೃಷ್ಣ ತಾನೇ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನನ್ನ ಹತ್ರ 4 ವಿಧದ ಜನ ಬರ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾಹ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಗಾನೀಚ ಭರತ ಋಷಭ. ಯಾರೇ ಬಂದರೂ ನಾನು ತಿಳಿಸ್ಕೊಡ್ತೇನೆ, ಆಯ್ತೋ ಇಲ್ಲ ಅವರಿಗೆ ಈ ವ್ಯತ್ಯಾಸವೇ ಇಲ್ಲ. ಅವರ ಯೋಗ್ಯತೆ ಒಂದು ಪರಮಾತ್ರ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ, ಕೇವಲ ಯೋಗ್ಯತೆಯಲ್ಲಿ ವ್ಯತ್ಯಾಸ ಇರಬೇಕು. ಮೇಟರ್ ರೆಡಿ ಇದ್ದಾರೆ 100 ಕೊಡ್ಲಿಕ್ಕೆ, ತಗೊಳ್ಳೋ ಯೋಗ್ಯತೆ ಹುಡುಗಬೇಕಷ್ಟೇನೆ. ಸರಿಯಾಗಿ ಉತ್ತರ ಬರೆದ್ರೆ ಕೊಡ್ತಾನೆ, ಇಲ್ಲ ಹೋದ್ರೆ ಇಲ್ಲ. ಸರಿಯಾಗಿ ಉಪಾಸನೆ ಮಾಡಿದ್ರೆ ದೇವರು ಕೊಟ್ಟೇ ಕೊಡ್ತಾನೆ. ಅದನ್ನು ತಿಳಿಸ್ತಕ್ಕಂಥ ಒಳ್ಳೆ ಮಾತಿದ ಒಂದು ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಅವಾಗ ಒಂದು ಪ್ರಶ್ನೆ ಬಂತು ನಮಗೆ, ಅಲ್ಲ ನಮಗೆ ಹೇಳಿದ್ದೆಲ್ಲ ಕೊಡ್ತೇನೆ ಅಂತ ಹೇಳ್ತೀರಿ, ಅವನು ನಮ್ಮಿಂದ ಏನು ಕೇಳ್ತಾನೋ ಯಾರಿಗೆ ಗೊತ್ತು? ಅವನು ನಮ್ಮಿಂದ ಏನಾದರೂ ಕೇಳಿಬಿಟ್ರೆ ರೇಟ್ ಜಾಸ್ತಿ ಆಗಿ ದೊಡ್ಡ ದೊಡ್ಡ ರೇಟ್ ಆಗುತ್ತೆ. ಅನೇಕ ಸ್ಟೇಜಲ್ಲಿ ಬೇರೆ ಕೆಲಸ ಕೊಡಿಸೋದು ಬೇರೆ, ಅದರೊಳಗೆ ಟ್ರಾನ್ಸ್ಫರ್ ಪೋಸ್ಟಿಂಗ್ಸ್ ಕೊಡಿಸೋದು ಬೇರೆ, ಮತ್ತೆ ರಿಕ್ವೈರ್ಡ್ ಪ್ಲೇಸ್ ಕೊಡೋದು ಬೇರೆ, ಆ ಲಂಚದ ರೇಟ್ ಡಿಫರೆಂಟ್ ಆಗ್ತಾ ಇರ್ತದೆ. ಆ ಥರ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರೆ ಮುಗಿದೋಯ್ತು. ಬೆಂಗಳೂರಿಗೆ ಅಪಾಯಿಂಟ್ಮೆಂಟು, ಇಮಿಡಿಯೇಟ್ ಅಪಾಯಿಂಟ್ಮೆಂಟು ಏನು ಇದೇ ಇಲ್ಲ, ನಾನ್ ಟ್ರಾನ್ಸ್ಫರ್ಬಲ್ ಮತ್ತೆ ಈಗೆಲ್ಲ ಕೊಡಬೇಕಾದ್ರೆ ಎಷ್ಟು ಕಷ್ಟ ಇರಬೇಕು. ಪರಮಾತ್ಮ ಅಷ್ಟೆಲ್ಲ ಕೊಟ್ಟರೆ ಎಷ್ಟು ಹೋಗ್ಬೋದು ಅಂದರೆ ಹೇಳ್ತಾರೆ ಪೂರ್ಣಾಯ, ನಮ್ಮಿಂದೇನು ತಗೊಳ್ಳೋದೇ ಇಲ್ಲ ಅವನು. ಇದರಿಂದ ಇಂಥ ವೈಭವ ಯಾರಿಗಿದೆ? ಎಲ್ಲೆಲ್ಲೂ ಇಲ್ಲ ದೇವರನ್ನು ಪೂರ್ಣ. ಅವನು ಇಲ್ಲೂ ಏನಾರಿದ್ರೆ ನಮ್ಮನ್ನು ಕೇಳ್ತಿದ್ದ, ಅವನ ಹತ್ರ ಏನಿಲ್ಲ ಅಂತ ಕೇಳಬೇಕು ನಮ್ಮನ್ನ. ಪೂರ್ಣಾಯ ಹರಯೇ ನಮಃ. ಅದನ್ನೇ ದಾಸರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ದೇವರಿಗೆ ಕ್ಷೀರಾಭಿಷೇಕ ಮಾಡಲಿಕ್ಕೆ ಅಂತ ಹೋದ್ರೆ ಕ್ಷೀರ ಸಮುದ್ರ ಶಾಯಿಯೇ ಅವನು. ನಾವೇನು ಕ್ಷೀರ ಇಷ್ಟೊಂದು ಯಾವುದೋ ಒಂದು ನೀರ್ತದ ನಂದಿನಿ ಹಾಲು ಡೈರಿ ತಿಂದ್ರೆ ನಮಗೆ ಗ್ಯಾರಂಟಿ ಇಲ್ಲ ಹುಳ ಇರುತ್ತೋ ಇಲ್ಲೋ ಅಂತೇಳಿ ಅಂತವದು ಯಾವಾಗಲೂ ಇಲ್ಲದೆ ಇರಬಹುದು. ಇದ್ದ ಕೇಸ್ ಇದೆ ಕೆಲವು ಸಲ, ಆ ರೀತಿ ನಮಗೆ ನಂಬಿಕೆ ಇರೋದಿಲ್ಲ. ಕ್ಷೀರ ಸಮುದ್ರ ಶಾಯಿ ಅವನು ಹೇಗೆ ಕ್ಷೀರಾಭಿಷೇಕ ಮಾಡೋದು? ನಾವೀಗ ನಾವು ಏನಾದ್ರು ನಾವು ಕನಕಾಭಿಷೇಕ ಮಾಡಕ್ ಹೊರಟ್ರೆ ಲಕ್ಷ್ಮೀಪತಿ ಅವನು, ಅವ್ರು ಏನು ಕನಕಾಭಿಷೇಕ ಮಾಡೋದು? ಈ ಮಧ್ಯೆ ಹೋಗ್ಲಿ, ಯಾವ್ದಾದ್ರು ಪವಿತ್ರವಾದ ಒಂದು ವಸ್ತು ಹಾಕೋಣ ಅಂದ್ರೆ ಅತ್ಯಂತ ಪವಿತ್ರವಾದ ಗಂಗಾದೇವಿ ಆತನ ಪಾದೋದ್ಭವ ಆಗಿಬಿಟ್ಟಿದ್ದಾಳೆ. ಪಾವನತ್ವದೇ ನೋಡಿ ಅಮರ ಗಂಗಾ ಜನಕ. ಒಂದೊಂದು ಗುಣಗಳು ನೋಡಿ, ದಾಸರಾಯರ ಮಾತು ಎಷ್ಟು ಶಾಸ್ತ್ರ ವಿಮರ್ಶೆ ಮಾಡಿ ಆಡಿದ ಮಾತು ಗೊತ್ತೇನು. ವೃಂದಾಸ ಆರಾಧನೆ ಹತ್ರ ಬರ್ತಾ ಇದೆ, ಅವ್ರು ಯಾಕೆ ಆರಾಧನೆ ಮಾಡ್ತೇವೆ ಅಂದ್ರೆ ಶಾಸ್ತ್ರದ ಎಷ್ಟು ಸುಲಭ ಯಾರಿಗೆ ಬೇಕಾದ್ರೆ ತಿಳಿಬೇಕು. ಕೇವಲ ಕೆಲವೇ ಕೆಲವು ಸ್ಥಾನಗಳಲ್ಲಿ ಹರಿದೇವ ಪರಹಮದ್ ಎಷ್ಟು ಚೆನ್ನಾಗಿ ಸಾಧಿಸ್ತಾ ಇದ್ದಾರಲ್ಲ, ಅದನ್ನ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಪೂರ್ಣನಾಗಿದ್ದಾನೆ. ಆ ಪೂರ್ಣತ್ವ ಅಂಬೋದು ಏನೆಲ್ಲೂ ಇಲ್ಲದೆ ಇರತಕ್ಕಂಥ ಪದಾರ್ಥ, ದೇವರಲ್ಲಿ ಮಾತ್ರ ಇರತಕ್ಕಂಥ ಗುಣ. ಅದಕ್ಕೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಈ ಪೂರ್ಣತ್ವ ಅಂಬೋದು ತೀರಾ ಸ್ಪೆಷಲ್ ಟೈಪ್ ಪೂರ್ಣತ್ವ, ಯಾವ ಮ್ಯಾಥಮೆಟಿಕ್ಸ್ ಅರ್ಥ ಮಾಡ್ಕೊಳ್ಳೋಕೆ ಆಗದಿರೋ ಪೂರ್ಣತ್ವ ಅದು. ಒಂದು ಯಾಕೆಂದ್ರೆ ಮ್ಯಾಥಮೆಟಿಕ್ಸ್ ಗೊತ್ತಿರೋದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್, ಆದ್ದರಿಂದ ಅಲ್ಲಿರೋ ಪೂರ್ಣತ್ವನೇ ಬೇರೆ. ಸಮುದ್ರ ಪೂರ್ಣ ಎಷ್ಟು ಪೂರ್ಣ? ಸಮುದ್ರ ತುಂಬಾ ಪೂರ್ಣ ಅಲ್ಲ, ಇಲ್ಲ ಇಲ್ಲ ಸಮುದ್ರ ಇಲ್ಲದ್ರೆ ಅದು ಪೂರ್ಣ ಆಗಿ ಇಲ್ಲದ ಗತಿ ಏನಾಗ್ತಿತ್ತು ನಮ್ಮ ಗತಿ? ಈಗ ಸಮುದ್ರ ಇಲ್ಲಿಲ್ಲ, ಎಷ್ಟೇ ಪೂರ್ಣ ಅಂದ್ರೂ ಅಲ್ಲಿ ಮಟ್ಟಿಗೆ ಮಾತ್ರ ಪೂರ್ಣ ಅಷ್ಟೇ. ಮತ್ತೆ ಯಾವುದು ಆಕಾಶ ಎಷ್ಟೇ ಪೂರ್ಣವಾಗಿದ್ರು ಕೂಡ ಜಡ ಪದಾರ್ಥಗಳು ಎಂಟರ್ ಆಗಲಿಕ್ಕಾಗೋದಿಲ್ಲ. ಆದ್ರೆ ಪರಮಾತ್ಮ ಎಂಥ ಪೂರ್ಣ ಅಂತ ಕೇಳಿದ್ರೆ ಅವನ ಪೂರ್ಣತ್ವಕ್ಕೆ ಇನ್ನೊಂದು ಕೊಡ್ಲಿಕ್ಕೆ ಬರೋದೇ ಇಲ್ಲ. ಗಗನಂ ಗಗನಾಕಾರಂ ಹೇಳುವ ಹಾಗೆ. ಆದ್ರಿಂದ ಪೂರ್ಣಾಯ ಹರಯೇ ನಮಃ. ಹರಿ ಅಂತ ಪದ ಉಪಯೋಗಿಸಿದ್ದಾರೆ ಆಚಾರ್ಯ. ಪರಮಾತ್ಮ ಹರಿ ಅಂತ ಕರೆದಿದ್ದಾರೆ. ಯಾತಕ್ಕೆ ಹರಿ ಅಂತ ಕರೀತಾರೆ ಅಂದ್ರೆ ತುಂಬಾ ಜನ ಹರಿ ಅಂತ ಯಾಕೆ ಕರೀತಾರೆ ಗೊತ್ತಿಲ್ಲ. ಹರಿ ಹರಿ ಅಷ್ಟೇ, ಅದಕ್ಕೆ ಹೇಳುತ್ತಾರೆ ಅವನು ಹರತೀತಿ ಹರಿಹಿ, ಪಾಪಾನಿ ಹರತೀತಿ ಹರಿಹಿ, ದುಃಖಾನಿ ಹರತೀತಿ ಹರಿಹಿ, ಸಂಸಾರಂ ಹರತೀತಿ ಹರಿಹಿ. ಅವನ ಹರಣವನ್ನು ಮಾಡ್ತಾನೆ, ಅವನು ಕಿತ್ತ ಹಾಕ್ಬಿಡ್ತಾನೆ ಯಾವುದನ್ನ, ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ಅದಕ್ಕೆ ಹರಿ ಅಂತ ಹೆಸರು. ಅದೇ ರೀತಿಯಲ್ಲಿ ನಮ್ಮ ಸಂಸಾರದ ನೋವನ್ನೇ ಪರಿಹಾರ ಮಾಡ್ತಾನೆ, ಹರಿ ಅಂತ ಕರೀತಾರೆ. ಈ ದೃಷ್ಟಿಯಿಂದ ಹರಿ ಅನ್ನೋ ಶಬ್ದ ಬಹಳ ಶ್ರೇಷ್ಠವಾದ ಶಬ್ದ. ದೇವರ ಬಗ್ಗೆ ನಮ್ಗೆ ಏನಾದ್ರು ಬಂಧನ ಇದೆ ಅಂದ್ರೆ ನಾ ಹರಿಲಕ್ಕೆ ಕೂತಿರೋದು ಪರಮಾತ್ಮ ಹೇಳುತ್ತಾರೆ. ಹರಿಲೇಕೆ ಕೂತಿರೋದು. ಅದಕ್ಕೆ ಹರಿಕಥಾಮೃತ ಸಾರ ಅಂತ ಹೆಸರಿಡಬೇಕಾದ್ರೆ ಹರಿ ಶಬ್ದ ಅಷ್ಟು ಪ್ರಿಯವಾದ ಶಬ್ದವಾಯಿತು. ಹರಿಕಥಾಮೃತ ಸಾರ, ಇಲ್ಲಿ ಹರಿಶಬ್ದ, ಅಲ್ಲಿ ಹರಿಶಬ್ದ. ಜಯತೀರ್ಥರು ತಮ್ಮ ಸುಧಿಯನ್ನು ಪ್ರಾರಂಭ ಮಾಡಕ್ಕೆ ಮೊದಲ ಶ್ಲೋಕದಲ್ಲಿ ಉಪಯೋಗಿಸಿದ್ದು ಹರಿಶಬ್ದವನ್ನೇ ಉಪಯೋಗಿಸ್ತಾರೆ. ಹರಿಶಬ್ದ ಬಹಳ ವಿಶಿಷ್ಟವಾದ, ಮುಂದೆ ಆ ಪದ ಬಂದ ನೋಡೋಣಂತೆ. ಇಷ್ಟು ಹೇಳಿ ಪರಮಾತ್ಮ ಈ ರೀತಿ ಇರೋದ್ರಿಂದ ಅಂತ ಪೂರ್ಣಾಯ ಹರಯೇ ನಮಃ. ಅವನ ಏನ್ ಮಾಡಬೇಕು ಪೂರ್ಣ ಅಂತ, ಏನ್ ಬಿಟ್ಬಿಡೋದಲ್ಲ ಅಂತ ಕೇಳಿದ್ರೆ ನಮಃ ನಮಸ್ಕಾರ ಮಾಡಿ ಸಾಕಿನೇನಿಲ್ಲ. ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೆ, ಅವನಿಗೆ ಬೇಕಾಗಿ ನಮ್ಮ ನಮಸ್ಕಾರ ಮಾತ್ರ ಇನ್ನೇನು ಇಲ್ಲ ಅಂದ್ರೆ ಗೌರವ ಕೊಡಿ ಅಂತ ಅಷ್ಟೇ ಅರ್ಥನೇ ಹೊರತು ನಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ ಪರಮಾತ್ಮ. ಇದು ನಮಗೆ ಗೊತ್ತಾದ್ರೆ ನಮ್ಮಿಂದ ನಿರೀಕ್ಷೆ ಮಾಡೋ ದೇವರು ಎಂದೂ ದೇವರಾಗೋದಿಲ್ಲ. ನಮ್ಮಿಂದ ನಿರೀಕ್ಷೆ ಮಾಡದೆ ಹೋದ್ರೆ ಮಾತ್ರ ದೇವರಾಗ್ತಾನೆ ಹೊರತು ನಿರೀಕ್ಷೆ ಮಾಡಿದ್ರೆ ಎಂದೂ ದೇವರಾಗೋದೇ ಇಲ್ಲ. ಈ ಮಾತನ್ನು ತುಂಬಾ ಗಮನಿಸಬೇಕು ನಾವು. ಒಬ್ಬರು ನಾಸ್ತಿಕರು ದೇವರದ ಒಪ್ಪೋದಿಲ್ಲ ಅಂತ ಘೋಷಣೆ ಮಾಡ್ತಾ ಇದ್ದವು. ಆಗ ಬಗ್ಗೆ ದೇವ್ರ ಬಗ್ಗೆ ಮಾತು ಆಚಾರ ಹೇಳಿದ ಮಾತು ನಾಲ್ಕು ಮಾತು ಹತ್ತು ನಿಮಿಷ ಹೇಳ್ತಿರ್ಲಿಕ್ಕೆ ಹೇಳ್ತಾರೆ. ಇಂಥ ದೇವ್ರನ್ನ ಒಪ್ಲಕ್ಕೆ ಬರ್ತದೆ ತಕ್ಷಣ ಒಪ್ತೇನೆ ನಾನು ಅಂತ. ಇಂಥ ದೇವ್ರನ್ನ ಒಪ್ಲಕ್ಕೆ ಬರ್ತದೆ ನಮ್ಮಿಂದ ಏನೋ ಕೇಳೋದಿಲ್ಲ ಅಂದ್ರೆ ವೆರಿ ಸಿಂಪ್ಲಿ ಗ್ರೇಟ್ ಆಗ್ತಾರೆ. ಯಾರೋ ಕೇಳಕ್ ಬಂದಾಗ ಇಲ್ಲ ಅಂತ ಹೇಳುವಂತ ತಕ್ಷಣ ಇಲ್ಲ ಅಂತ ಹೇಳಿ ಬಾಲಕ್ಕೆ ಬಿಡ್ತಾನೆ. ಇಲ್ಲ ಚಂದ ವಸೂಲಿ ಬಂದಷ್ಟು ಇಲ್ಲ ಅಂತ ಹೇಳುವಂತ ಹೇಳಿಬಿಡ್ತಾರೆ ಅಡಿ ಅಂತ. ಎಷ್ಟೇಕೆ ಅವ್ನು ನಮ್ಮ ಪ್ರಾಬ್ಲಮ್ ಮಾಡ್ತಾನೆ, ಸುಮ್ಮನೆ ಕೇಳ್ತಾನೆ ಅಸಹ್ಯ ಅಂತ ಹೇಳಿಬಿಡ್ತಾರೆ. ಆದ್ರೆ ದೇವರು ಎಂಥವನು, ನಮ್ಗೆ ಕೇಳಕ್ ಬರೋದೇ ಇಲ್ಲ ಅವನು, ಕೊಡ್ಲಿಕ್ಕೆ ಬರೋದನ್ನ ಕೇಳಕ್ ಬಂದ್ರೆ ತಿಳ್ಕೊಂಡ್ಬಿಟ್ಟೆ. ಇದು ಫಜಿತಿ ಆಗಿದೆ, ಅವನು ಬಂದಿರೋದು ಕೊಡ್ಲಿಕ್ಕೆ ಅಂತ ತಿಳ್ಕೊಂಡ್ರೆ ಕೇಳಲಿಕ್ಕೆ ಅಂತ ಹೇಳಿ. ಆಮೇಲೆ ಹೇಳ್ತಾರೆ ಕೊಡ್ಲಿಕ್ಕೆ ಬಂದ್ರೆ ಹೌದು ಯಾರು ಬಂದವ್ ಅಂದ್ರೆ ಬಾಗ್ಲಾಕ್ ಬಿಟ್ಟಿವಲ್ಲ ಅದೇ ಫಜಿತಿ. ಕರವ ಮುಚ್ಚಿದಾಡಿದಕ್ಕೋ ಗಯ್ಯಾಳಿ ಮೂಳಿ ಇದ್ದ ಹಾಗೆ ಕೊಡ್ಲಿಕ್ಕೆ ಬಂದ ದೇವರನ್ನ ನಾವು ಬಾಗಲ ಹಾಕಿ ಹೋಗು ಅಂತ ಕಳಿಸಿದ್ರೆ ಹಾಗೆ ಹಾಗಾಗಿಬಿಟ್ಟಿದೆ. ಉಳಿದವರು ಯಾರು ಕೇಳಕ್ ಬರಬಹುದು ಎಂದು ಹರಿವಾಯಿಗಳು ಮಾತ್ರ ಕೇಳಕ್ ಬರೋದಿಲ್ಲ. ಹರಿ ಮೋಕ್ಷ ಕೊಡ್ಲಕ್ ಬರ್ತಾನೆ, ವಾಯುದೇವರು ಜ್ಞಾನ ಕೊಡ್ಲಕ್ ಬರ್ತಾರೆ, ಹೊರತು ಕೊಡ್ಲಕ್ ಬರ ಬೇರೆದಕ್ಕಲ್ಲ. ಅದಕ್ಕೇನೆ ಜ್ಞಾನಪ್ರದ ಪೂರ್ಣ ಪ್ರಜ್ಞೋ ಜ್ಞಾನದಾತ ಮಧೋ ಧ್ವಸ್ತ ದುರಾಗಮಃ. ಜ್ಞಾನದಾತ ಅಂತ ಹೆಸರು, ಮೋಕ್ಷದಾತ ವಿಷ್ಣು, ಜ್ಞಾನದಾತ ವಾಯು. ಅವರವರಿಂದ ಜ್ಞಾನ ಕೊಡೋದು ಪರಮಾತ್ಮನೇ, ಆದರೆ ವಿಶೇಷವಾಗಿ ವಾಯುದೇವರ ಮೂಲಕ ಕೊಡ್ತಾರೆ ಎಂಬುದು ವಿಶೇಷ. ಪೂರ್ಣಾಯ ಹರಯೇ ನಮಃ ಎರಡನೇ ಅಧ್ಯಾಯ ವಿಷಯ ಮೂರನೇ ಅಧ್ಯಾಯ ಪ್ರಾರಂಭ ಮಾಡ್ತಾರೆ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಇದು ಮೂರನೇ ಅಧ್ಯಾಯದಲ್ಲಿ ಎಂಟು ಶ್ಲೋಕ ಉಂಟು, ಒಂಬತ್ತೇ ಅದು ಮುಕ್ತಾಯದ ಶ್ಲೋಕ. ಅದು ಒಂಬತ್ತು ಶ್ಲೋಕ ಹೇಳಿದ್ದೇನೆ. ಅಷ್ಟಕ ಅಂತ ಆಚಾರ್ಯ ಕರೀತಾರೆ, ಹರಿಯಷ್ಟಕ ಅಂತ ಅದಕ್ಕೆ ಹೆಸರು. ಹರಿಯಷ್ಟಕ ಶ್ರೀಹರಿಯ ಅಷ್ಟಕ, ನಮ್ಮ ಅಷ್ಟಕ ಪರಂಪರೆಗೆಲ್ಲ ನಾಂದಿ ಹಾಡಿದಂತಹ ಪದ್ಯ ಈ ಸ್ತೋತ್ರ. ದ್ವಾದಶಸ್ತೋತ್ರದ ಮೂರನೇ ಅಧ್ಯಾಯ ಮೂರನೇ ಸ್ತೋತ್ರ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಇದರ ಸಂಗತಿ ಏನು ಅಂದ್ರೆ, ಎರಡು ಅಧ್ಯಾಯದಲ್ಲಿ ದೇವರ ಬಗ್ಗೆ ನಾವು ಕೇಳಿದ್ವಿ, ಆಪಾದ ಮೌಲ್ಯ ಪರ್ಯಂತ ವರ್ಣನೆಯೂ ಕೇಳಿದ್ವಿ, ದೇವರ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತ ಬಂತಿ, ಇಷ್ಟು ತಿಳ್ಕೊಂಡು ಏನ್ ಮಾಡಬೇಕು ಅಂತ ಪ್ರಶ್ನೆ. ಕಷ್ಟ ಉತ್ತರ ಕುರು ಅಂತ ಮಾಡಿ, ದೇವರಿದ್ದಾರೆ ಅಂತ ಗೊತ್ತಾಯ್ತಲ್ಲ ತಕ್ಷಣ ಮಾಡು. ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಕುರು ಭುಂಕ್ಷ ಮಾಡು ತಿನ್ನು, ಮಾಡು ತಿನ್ನು ಇಷ್ಟೇ, ಮಾಡು ತಿನ್ನು. ಅದಕ್ಕೆ ಜನ ಹೇಳ್ತಾರೆ ಏನ್ ಮಾಡಬೇಕು ಏನ್ ತಿನ್ಬೇಕು ಅಂತ ಮುಂದಿನ ಪ್ರಶ್ನೆ. ಏನ್ ಮಾಡು ಏನಾದ್ರು ಮಾಡು ಏನಾದ್ರೂ ತಿನ್ನೋದ್ರ ಗತಿ ಏನಾಗಬೇಕಾಗ್ತದೆ, ಪಶು ಆಗ್ತಾರೆ ಅಷ್ಟೇ. ಏನಾದ್ರು ಮಾಡಿ ಏನಾದ್ರು ತಿನ್ಬೇಕಾದ್ರೆ ಪಶುಗಳಿ ಮಾತ್ರ ಸಾಧ್ಯ. ಆಚಾರ ಮುಂದೆ ಹೇಳ್ತಾರೆ ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ, ನೀನು ಯಾವ ಕರ್ಮ ಮಾಡಬೇಕು ಅಂತ ಪ್ರಿಸ್ಕ್ರೈಬ್ ಆಗಿದೆಯಲ್ಲ ಅದನ್ನ ಮಾಡು. ನಿಯತಂ ತಪ್ಪದೇ ಮಾಡು, ಎರಡು ನಿಯತಂ ಕುರು ಅಂದ್ರೆ ಜರೂರ್ ಮಾಡಬೇಕು ಅಂತ ಅರ್ಥ. ನಿಯತಮ ನಿಯಮಾರ್ಥಕವಾದದ್ದು, ನಿಯತಂ ಮಾಡು. ಎಂದೋ ಒಂದು ದೇವ್ರ ಪೂಜೆ ಮಾಡಿಬಿಟ್ಟ, ಅವ ದೇವ್ರ ಪೂಜೆ ಮಾಡಿದೆ ಅಂತ ಇಷ್ಟು ದಿವಸ ಮಾಡಿಲ್ಲ, ಹೋಗ್ತಾಗಿದ್ದಾರೆ ತಪ್ಪು, ಇದಕ್ಕೆ ಬೆಲೆ ಇಲ್ಲ. ಹಾಕಿದ್ರೆ ನಿಯತಂ ಕುರು ಒಂದು ಸಟೆನ್ಸ್ ಬಂದ್ರೆ ಪಾಸ್ ಆಗಿಬಿಡ್ತಾನ? ಅದು 75% ಆಗಿ ಇಟ್ಟಿರ್ತಾರೆ, ಕೆಲವು 75% ಕೆಲವು ಕಡೆಗೆಲ್ಲ 90% ಇರಬೇಕು, 95% ಇರಬೇಕು, ಇಲ್ಲದ ಅಟೆಂಡೆನ್ಸೇ ಅಲ್ಲ. ಅದಕ್ಕೋಸ್ಕರ ದೇವರ ಆರಾಧನೆ ಮಾಡ್ಬೇಕಾದ್ರೆ ನಿಯತಂ ಕುರು ತಪ್ಪದೇ ಮಾಡ್ತಾನೆ. ಆದ್ರೆ ದೇವ್ರ ಪೂಜೆಯಲ್ಲಿ ಏನೇನೋ ಮಾಡ್ತಾನೆ, ಉಪಯೋಗ ಇಲ್ಲ. ನಿಜಂ ಕುರು, ಏನ್ ಮಾಡಬೇಕು ಅದನ್ನು ಮಾಡು, ಅದನ್ನು ತಪ್ಪದೇ ಮಾಡು ಅಂತ ಹೇಳ್ತಾರೆ. ಈ ಎರಡು ಭಗವದ್ಗೀತೆಯ ಪದಗಳವೆಲ್ಲ ಕೂಡ, ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣ. ಭಗವದ್ಗೀತೆ ಮಾತನ್ನ ಭಗವಂತನ ಮಾತನ್ನ ಭಗವತ್ಪಾದರು ತಮ್ಮ ಮಾತನಲ್ಲಿ ಇಡ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಹರಿಯ ಉಪದೇಶವೇ ವಾಯುದೇವರ ಉಪದೇಶ, ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವೋ. ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ನಾವು ಏನು ಕರ್ಮ ಮಾಡಬೇಕು ಅಂತ ಭಗವಂತ ವಿದ್ಯಾರ್ಥಿ ಓದು ಅಂತಾರೆ. ಯಾವ ಓದ್ತಿದ್ದೀರಿ ಸರ್ ಅಂತ ನೋಡ್ತಾರೆ, ಯಾವ್ದು ವೀಕ್ಲಿ ಮಂತ್ಲಿ ಓದ್ತಾ ಕೂತಿದ್ದಾರೆ ತಗೊಂಡು ಏನ್ ಮಾಡ್ಬೇಕು ಇದಕ್ಕೆ, ಇದು ಓದಲ್ಲ. ಮತ್ತೆ ಯಾವ ಟೆಕ್ಸ್ಟ್ ಬುಕ್ ಓದ್ತಾರೆ ಅದು ಓದಲ್ಲ, ಅವ್ರು ಯಾವ ಕ್ಲಾಸ್ ಓದ್ತಾರೆ ಅದು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಇದೆ ಅದು ಓದ್ತಾನಲ್ಲ ಅದು ಓದೋದು. ಮತ್ತು ಓದು ಶಬ್ದಕ್ಕೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಓದು ಅಂತ ಹೇಗೆ ಅರ್ಥನೋ, ಇಲ್ಲಿ ಕುರು ಅಂದರೆ ಮಾಡಬೇಕಾದ ಕರ್ಮ ಏನು ಅಂತಿದೆಯಲ್ಲ ಅದನ್ನ ಮಾಡು ಅಂತ ಹೇಳಿದ್ದಾರೆ. ನಾವು ಅಲ್ಲೇ ತಪ್ಪಿರೋದು ಇವತ್ತು ದಿವಸ, ನಾವು ಏನಾದ್ರು ಮಾಡ್ತೇವೆ ಕ್ಲೀನ್ ಆಗಿ ಮಾಡ್ತೇವೆ ಅಂತ ಏನು ಅರ್ಥ ಅದಕ್ಕೆ? ಎಷ್ಟು ಕ್ಲೀನಾಗಿ ಬೇರೆ ಇರೆಲೆವೆಂಟ್ ಆಗಿ ಬರೋದ್ರೆ ಏನೂ ಉಪಯೋಗ ಇಲ್ಲ ಅದಕ್ಕೆ. ಈ ರಫ್ ಬರೋದು ಪರವಾಗಿ ರೆಲೆವೆಂಟ್ ಆಗಿರ್ಬೇಕು ಅಥವಾ ಏನೆಲ್ಲ ಮಾಡ್ತಾನೆ ಕೊಡಿ ಬಳಸ ಕೂತಿದ್ದಾರೆ, ಈರುಳ್ಳಿ ಹುಳಿ ತೊಗೊಂಡು ಏನು ಮಾಡ್ಬೇಕು ಅದಕ್ಕೆ ಏನು ಉಪಯೋಗ ಇಲ್ಲ. ಉಪ್ಪು ಹಾಕಿಲ್ಲ ನೋ ಪ್ರಾಬ್ಲಮ್, ಉಪ್ಪು ಕಲಿಸ್ಕೊಳ್ಳೋಕೆ ಬರ್ತದೆ, ಬೇಕಾದ್ರೆ ಖಾರ ಕಡಿಮೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆದ್ರೆ ತಿನ್ನಾಗ ಇಲ್ಲವಲ್ಲ ತೊಗೊಂಡು ಏನ್ ಮಾಡ್ಬೇಕು ಅದನ್ನ? ನಿಷಿದ್ಧ ಕರ್ಮಗಳನ್ನು ಮಾಡಲೇಬೇಡಿ, ಮಿಹಿತ ಕರ್ಮಗಳನ್ನ ಮಾಡಿ. ನಿಜ ಕುರುಭುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಎರಡು ರೀತಿ ಆಚಾರ ಹೇಗೆ ಉಪಯೋಗಿಸ್ತಾರೆ ಅದನ್ನ, ಕುರುಭುಂಕ್ಷ ಮಾಡು ಆಮೇಲೆ ತಿನ್ನು, ಇದು ವಿಶೇಷ. ನಾವು ಬರೀ ತಿಂದ್ರೆ ಉಪಯೋಗ ಇಲ್ಲ, ಮಾಡು ತಿನ್ನು, ಮಾಡು ಆಮೇಲೆ ತಿನ್ನು ಅಂದ್ರೆ ಏನು? ಕರ್ಮ ಕುರು ಫಲಂ ಭುಂಕ್ಷ ಅಂತ. ಕರ್ಮ ಕುರು ಫಲಂ ಭುಂಕ್ಷ, ಕರ್ಮಾಚರಣೆ ಮಾಡು, ದೇವರು ಕೂಡ ಫಲವನ್ನ ತಗೋ ಅಷ್ಟೇ, ನೀವು ತಗೊಳ್ಳೋದಕ್ಕೆ ಬರೋದಿಲ್ಲ. ಕರ್ಮವನ್ನು ನೀನು ಮಾಡು, ದೇವರು ಏನ್ ಫಲ ಕೊಡ್ತಾರಲ್ಲ ಆ ಫಲವನ್ನು ತಗೋ. ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಅನೇಕ ಅರ್ಥದ ಮಾತದು ಒಂದು. ಕುರು ಭುಂಕ್ಷ ನೈವೇದ್ಯಂ ಕುರು ಅನಂತರಂ ಭುಂಕ್ಷ ಅಂತ ಅರ್ಥ. ನೈವೇದ್ಯ ಮಾಡು ಆಮೇಲೆ ಊಟ ಮಾಡು, ಇದು ಹಾಗಲ್ಲ. ಇವನು ಕುರು ಭುಂಕ್ಷ ಅಲ್ಲ, ಕೆಲವರು ಭುಂಕ್ಷ ಕುರು. ಕೆಲವರು ಯಾರೋ ಒಂದು ಊರಿಗೆ ಹೋದಾಗ ಒಬ್ಬ ಮನುಷ್ಯ ಬಾಯಿ ಪುಣ್ಯಾತ್ಮ ವಂದನಾ ಪ್ರೇಮ ಮಾಡ್ತಾರೆ, ಅಂತ ಸಿಕ್ಬಿಡ್ತಾರೆ ಎಷ್ಟೋದಲ್ಲ. ಕೆಲವು ಕಡೆಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು, ದೇವ್ ಪೂಜೆ ಮಾಡೋಕೆ ಅಂತ ಕೂತೆ, ಏನೋ ಒಂಥರ ಅಟೆಂಪ್ಟ್ ಆಗ್ತಿತ್ತು, ಹಸಿವು ಭಾರಿ ಹಸಿವಾದಾಗ ಆಗ್ತಿತ್ತು. ಯಾವ ಯೋಚನೆ ಮಾಡಿದೆ, ಈ ಉಪವಾಸ ಪೂಜೆ ಮಾಡಿ ಪ್ರಯೋಜನ ಆಗೋದಿಲ್ಲ, ಡಿಸ್ಟರ್ಬ್ ಆಗ್ತದೆ, ಊಟ ಮಾಡಿ ಪೂಜೆ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟೆ ಜೋರಾಗಿ. ಎಂತ ಐಡಿಯಾ ನೋಡಿ, ಲೆಕ್ಕ ಅಂದ್ರೆ ಪ್ಲಾನ್ ಅದು ಊಟ ಮಾಡೋಕೆ, ಊಟ ಮಾಡಿ ಪೂಜೆ ನಿದ್ದೆ ಬರ್ತದ್ರೆ ಊಟ ಪೂಜೆ ಮಾಡೋಕೆ ಆಗೋದಿಲ್ಲ ಅವನಿಗೆ. ಅಂದ್ರೆ ಯಾವ್ದೋ ಸ್ವಲ್ಪ ಯಾರೋ ಹೇಳ್ಬಿಟ್ರಂತೆ, ಯಾರೋ ಹೇಳ್ಬಿಟ್ರಂತೆ ಕಾಮಾಗಿದ್ದ ಪೂಜೆ ಮಾಡು ಅಂತ ಹೇಳ್ಬಿಟ್ಟು. ಅವ್ರು ಕಾಮಾಗಿ ಈ ತರ ಅರ್ಥ ಮಾಡ್ಕೊಂಡು ಅವನು, ಹಸಿವಿನಲ್ಲಿ ಪೂಜೆ ಉಪಯೋಗ ಇಲ್ಲ, ಆದ್ರಿಂದ ಅಷ್ಟಾಸ ತಿಂದ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಚೆನ್ನಾಗಿರುತ್ತೆ. ತಪ್ಪದು, ಭುಂಕ್ಷ ಕುರು ಅಲ್ಲ, ಕುರು ಭುಂಕ್ಷ ಮೊದಲು ಮಾಡು ಆಮೇಲೆ ತಿನ್ನು. ಕುರು ಭುಂಕ್ಷ ಭುಂಕ್ಷ ಕುರು, ಕೆಲವರು ಕುರು ಭುಂಕ್ಷ ಮಾಡಬೇಕಾದ್ದು, ಕೆಲವು ಭುಂಕ್ಷ ಭುಂಕ್ಷ ಅಷ್ಟೇ, ಕುರು ಇಲ್ಲೇ ಇಲ್ಲ. ಅದು ಇನ್ನೂ ಗಂಡು ಡೇಂಜರ್ ಅದು. ಒಂದು ಬರೀ ತಿನ್ನು ತಿನ್ನು ಅಂತ ಏನು, ಬರೀ ತಿಂತಾನೆ ಕೆಲಸ ಮಾಡೋದಿಲ್ಲ ಅಂತ ಹಾಗಾಗುತ್ತೆ, ಬರೀ ತಿಂತಾನೆ ಕೆಲಸನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಹಾಗಾಗುತ್ತೆ, ಸರಿಯಲ್ಲ. ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ, ಎರಡು ಕನ್ವಯ ಮತ್ತೆ. ನಿಜಂ ನಿಯತಂ ಕರ್ಮ ಕುರು, ನಿಜಂ ನಿಯತಂ ಭುಂಕ್ಷ, ಅಲ್ಲಿಗನ್ವಯ ಮತ್ತೆ. ಮಾಡಬೇಕಾದ ಕೆಲಸ ಮಾಡು, ಅವನು ಕೊಟ್ಟಿದ್ದನ್ನು ತಗೋ, ಕೆಲಸ ಮಾಡು, ಸಂಬಳ ಕೊಟ್ಟಿದ್ದನ್ನು ತಗೋ ಅಷ್ಟೇ. ನೀನು ಹೆಚ್ಚು ತಗೊಳಕ್ ಬರೋದಿಲ್ಲ. ಇವನು ಸಂಬಳ ಎಷ್ಟು, 899 ರೂಪಾಯಿ ಇದ್ರೆ 900 ರೂಪಾಯಿ ತಗೊಳಾಗಿಲ್ಲ ಅವನು, 899 ತಗೋಬೇಕು. ಆ ಕ್ಯಾಶಿಯರ್ ಏನು ಸಂಬಳ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಅವನು ಕೊಡಬೇಕಾದ್ರೆ ತಗೊಳ್ಬೇಕಾದ್ರೆ ಅಷ್ಟೇ ತಗೋಬೇಕು. ಮುಂದೆ ರಾಶಿ ಇರುತ್ತೆ ಅವನ ಮುಂದೆ, ಅವನ ಮುಂದೆ ರಾಶಿ ಇರುತ್ತೆ, ತಗೊಳಾಗಿಲ್ಲ ಅವನೀಗ. ತನ್ನ ಸಂಬಳ ಎಷ್ಟು ಅಷ್ಟೇ ತಗೋಬೇಕು, ಹೆಚ್ಚು ತಗೊಂಡ್ಬಿಟ್ರೆ ಡಿಸ್ಮಿಸ್ ಆಗ್ತಾನೆ, ಇರೋ ಕೆಲಸ ಮಣ್ಣು ಹಾಕೊಳ್ತಾನೆ ಬಾಯಿಯೊಳೆ. ಅಷ್ಟು ದುಡ್ಡಿದ್ರು ತಗೊಳ್ಳೋ ಹಕ್ಕಿಲ್ಲ ಅವನಿಗೆ. ಆದ್ರಿಂದ ಕುರು ಹುಂಕ್ಷ ಕರ್ಮ ನಿಜಂ ನಿಯತಂ, ಎರಡಕ್ಕೂ ಅನ್ವಯ. ನಿಜಂ ನಿಯತಂ ಕುರು, ನಿಜಂ ನಿಯತಂ ಭುಂಕ್ಷ. ಅದಕ್ಕೆ ಹೇಳ್ತಾರೆ, ಕುರುಮನ್ನೇ ವಯ ಕರ್ಮಾಣಿ ದಿಧಿ ವಿಶೇಷತಂ ಸಮಾಹ. ಈಶಾಸ್ಯೋಪನಿಷತ್ ಸಂದೇಶ, ನಾ ಬದುಕಬೇಕು ಅಂತಿದ್ರೆ ಕೆಲಸ ಮಾಡಿಕೊಂಡೇ ಬದುಕಬೇಕೆ ಹೊರತು ಬಿಟ್ಟಕ್ಕೆ ಬರಕ್ ಬರೋದಿಲ್ಲ. ನಮ್ಮಲ್ಲಿ ವಿಚಿತ್ರ ಟ್ರೆಂಡ್ ಶುರುವಾಗುತ್ತೆ, ಜ್ಞಾನ ಕಾರ್ಯ ಮಾಡಿ ಏನು ಮಾಡಲೇಬೇಕಾಗಿಲ್ಲ. ತಪ್ಪದು, ಒಂದು ಮಾಡಬೇಕಾದ್ದನ್ನೆಲ್ಲ ಮಾಡಲೇಬೇಕು. ಜ್ಞಾನ ಕಾರ್ಯ ಒಂದು ಕಾರ್ಯ ತಾನೆ, ಆದರೆ ಜ್ಞಾನಕಾರಿಗೆ ಅರ್ಹತೆ ಬರಬೇಕಾದ್ರೆ ಮೊದಲು ಸ್ನಾನ ಮುಗಿಸಿರಬೇಕು, ಸಂಧ್ಯಾವಂದನೆ ಆಗಿರಬೇಕು, ಪೂಜೆ ಆಗಿರಬೇಕು. ಅವನ್ನು ಕಡಿಮೆ ಮಾಡಿ, ಆದರೆ ಲೋಪ ಮಾಡಕ್ಕೆ ಬರೋದಿಲ್ಲ. ಲೋಪ ಮಾಡಿದರೆ ಮಾತ್ರ ಅರ್ಹತೆನೇ ಬರೋದಿಲ್ಲ. ಲೋಪ ಮಾಡಿದರೆ ಅರ್ಹತೆ ಬರೋದೇ ಇಲ್ಲ. ಅದರಿಂದಾಗಿನೇ ಅದನ್ನು ಮಾಡಲೇಬೇಕು. ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯ ಸತತಂ. ಆಚಾರ್ಯರು ಆ ಪದ ಹೇಗೆ ಉಪಯೋಗಿಸಿದ್ದಾರೆ ಅಂದರೆ, ಕೆಲವು ನಿಯತ ಕರ್ಮನೂ ಮಾಡ್ತಾರೆ, ತಪ್ಪದೇನೂ ಮಾಡ್ತಾರೆ. ಏನು ಮಿಸ್ಸಿಂಗ್ ಗೊತ್ತಾ ಅದರಲ್ಲಿ? ಹರಿಪಾದ ವಿನಮ್ರಧಿಯನೇ ಇಲ್ಲ, ನಾನು ಮಾಡ್ತೇನೆ ಅಷ್ಟೇ, ನಾನು ಮಾಡ್ತೇನೆ ಅಂತ ಮಾಡಿ ಏನು ಪ್ರಯೋಜನ ಇಲ್ಲ. ಹರಿಪಾದ ವಿನಮ್ರತೆಯ ಕುರು ಅಂತ ಅಲ್ಲಿಗನ್ವಯ. ಹರಿಪಾದದಲ್ಲಿ ಅತ್ಯಂತ ನಮ್ರವಾದ ಭಾವನೆಯಿಂದ ಮಾಡಬೇಕೇ ಹೊರತು ಇಲ್ಲದ್ರೆ ಕರ್ಮ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಯಾವುದೇ ಕರ್ಮ ಮಾಡಬೇಕಾದರೂ ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮನ ಪದ ಉಪಯೋಗಿಸ್ತೇವೆ. ಹರಿಪಾದ ವಿನಮ್ರಧಿಯ, ಯಾಕೆ ಹರಿಪಾದಕ್ಕೆ ವಿನಮ್ರನಾಗಿ ಮಾಡಬೇಕು ಅಂದ್ರೆ, ಕೆಲಸ ಮಾಡಬೇಕು ಅಂತ ಹೇಳಿದವರು ಯಾರು? ಪರಮಾತ್ಮನೇ. ಹೇಗೆ ಮಾಡ್ಬೇಕು ನಾವೀಗ? ಅವನು ಮೆಚ್ಚ ಹಾಗೆ ಮಾಡ್ಬೇಕು, ಇಲ್ಲದರೂ ಪ್ರಯೋಜನ ಇಲ್ಲ. ಈ ಕಾರ್ಪೆಂಟರ್ ಚೇರ್ ಮಾಡಕ್ ಹೇಳ್ಬಿಡ್ತಾರೆ, ಅವ್ರ ಕಾನ್ಸೆಪ್ಟ್ ಇಷ್ಟೇ, ನಾನು ಮಾಡಿದ ಅವ್ರು ಮೆಚ್ಚಬೇಕು, ಆ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ನೀವು ಮೆಚ್ಚಿದ್ರೆಷ್ಟು ಬಿಟ್ಟರೆ ಸ್ನಾನ ಮಾಡಿ ಬಡಿತೇನೆ ಅಂದ್ರೆ ಅರ್ಥ ಇಲ್ಲ. ಅದಕ್ಕೆ ಅಡಿಯವ್ರು ಕರೀತಾರೆ, ಚೆನ್ನಾಗಿದೆ ಅನ್ಬೇಕು, ಅವ್ರು ಇಲ್ದರೆ ಬೆಲೆ ಇಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಕರೀದಾರೆ ಅಂತ ಗ್ಯಾರಂಟಿ ಅಷ್ಟೇ. ಅದಕ್ಕೆ ಯಾರು ನಮ್ಮ ಕೆಲಸ ಹೇಳಿರ್ತಾರೋ ಅವ್ರು ಮೆಚ್ಚದೆ ಹೋದ್ರೆ ಪ್ರಯೋಜನ. ಅದಕ್ಕೆ ವಿಷ್ಣು ಪ್ರೀತ್ಯರ್ಥಂ ಅಂತ ಉಪಯೋಗಿಸ್ತೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಯಾರೋ ಬಂದಿರ್ತಾರೆ ಮನೆ ಮುಂದೆ, ಜೋರಾಗಿ ನಡ್ಕೊಂಡ್ಬಿಟ್ಟಿರ್ತಾರೆ ನಡಿ ಅಂತೇಳಿ, ಊಟ ಹಾಕೊಂಡ್ಬಿಟ್ಟಿರ್ತಾರೆ. ಏನ ಮಾಡ್ತಾರೆ? ಯಾರು ಕೇಳೋದಕ್ಕೆ ಬರ್ತಾರೆ, ಸಾಹೇಬ್ ಹೇಳಿದ್ರು ಮಾಡ್ತಾರೆ, ಯಜಮಾನ್ ತೋರಿಸ್ತಾರೆ. ಅವ್ರು ಹೇಳಿದ್ರು ಮಾಡ್ತೇನೆ. ಹೌದು, ನಾ ಹೇಳಿದ್ದೆ ಮುದ್ದೆ ಇವನು ಕೇಳ, ಅವನೇನು ಕೇಳಿದಾರೆ ಮುದ್ದೆ ಕೆಲಸ. ಅವ್ನ ಜವಾಬ್ದಾರಿ ಅಲ್ಲ ಈಗ, ಮನೆ ಮುಂದೆ ಲಾರಿ ಗಟ್ಟಲೆ ಬಿದ್ದಿರುತ್ತೆ, ಮರಳು ಬಿದ್ದಿರುತ್ತೆ, ಸಿಮೆಂಟ್ ಚೀಲ ಬಿದ್ದಿರ್ತಾರೆ. ಯಾರಕ್ಕೆ ಯಾರ ಯಾಕೆ ಹೇಳ್ತಿ? ಅವ್ರು ಹೇಳಿದ್ದಾರೆ ಕೇಳಿ. ಇವ್ರಿಗೆ ಸಂಬಂಧಪಟ್ಟ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕು, ಇವನೇ ಜವಾಬ್ದಾರಿ ಇಲ್ವೇ ಇಲ್ಲ ಅಷ್ಟೇ. ಆದ್ರೆ ತಾನೇ ಹಾಕೊಂಡ್ಬಿಟ್ಟೆ ಕೇಳ್ತಾರೆ, ಅವನೇ ಯಜಮಾನ ಬರ್ತಾರೆ, ಮೊದಲು ಕಿತ್ಕೊಂಡು ಇಲ್ಲ ಹಾಕಿ ನಮ್ಮ ಮನೆ ಮುಂದೆ ಯಾಕೆ ಹಾಕಿತ್ತು ಅಂತ ಕೇಳ್ತಾರೆ. ಹಾಕ ರೈಟ್ ಅವನಿಗಿಲ್ಲ. ಆದ್ರಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಈ ಕೆಲಸ ಕೊಟ್ಟವನು ಪರಮಾತ್ಮ, ಮೆಚ್ಚಬೇಕಾದ ಅವನು. ಆದ್ದರಿಂದ ಹರಿಪಾದ ವಿನಮ್ರತೆಯ ಸತತಂ ಕುರು. ಮತ್ತೆ ದೇವ್ರು ಕೊಡ್ತಾನಲ್ಲ, ಅವನು ಅನುಭವಿಸಲೇಬೇಕು ಅದನ್ನ. ಸುಖವಾಗಲಿ ಬಹು ದುಃಖವಾಗಲಿ, ದೇವ್ರು ಏನೋ ಕೊಟ್ಟಂತ ಬೈಕೊಳ್ಳೋಗಿಲ್ಲ, ಒಪ್ಪಿಕೊಳ್ಳೇಬೇಕು. ಮೇಷ್ಟು ಕೊಟ್ಟ ಮಾರ್ಕ್ಸನಾಗ ಅಕ್ಸೆಪ್ಟ್ ಮಾಡ್ತಾನಲ್ಲ, ಹಾಕಿ ಅಕ್ಸೆಪ್ಟ್ ಮಾಡೋ. ಫೇಲ್ ಅಂದ್ರೆ ಫೇಲೇ, ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸೆ. ಅಕ್ಸೆಪ್ಟ್ ಮಾಡಿದ್ರೆ ಇನ್ನೊಂದು ಅಪರಾಧ, ಆಮೇಲೆ ಪರೀಕ್ಷೆ ಕೂಡ ಚಾನ್ಸ್ ಇರೋದಿಲ್ಲ ಅವನಿಗೆ. ಇವ್ರು ಎಷ್ಟು ಸಲ ಸೋತವ್ರು ಡಿಫೀಟ್ ಅಕ್ಸೆಪ್ಟ್ ಮಾಡ್ತಾರಲ್ಲ, ಆ ಟೈಪ್ ಅಕ್ಸೆಪ್ಟ್ ಮಾಡಲೇಬೇಕು. ಅವರು ಕಾನೂನು ಹಾಕ್ತಾರ, ಇಲ್ಲದ ಹೋದ್ರೆ ಅವ್ರು ಅವ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡ್ತಾರೆ ಅಂತ ಅರ್ಥ ಆಗ್ತದೆ. ಭಗವಂತನ ಶಾಸನವನ್ನು ಪಾಲನೆ ಮಾಡಲೇಬೇಕು. ಅದನ್ನು ಕೊಡು ಇದನ್ನು ಕೊಡು ಕೇಳುವ ಹಕ್ಕು ನಮಗಿಲ್ಲ. ಅವನು ಏನು ಕೊಡ್ತಾರೆ ಅದನ್ನು ಅನುಭವಿಸ್ಬೇಕು ಅಷ್ಟೇ ಅಲ್ಲ, ಹರಿಪಾದ ವಿನಮ್ರತೆಯ ದೇವರು ಕೊಟ್ಟಿದ್ದಾದ್ರಿಂದ ಅದು ಬಹಳ ಗೌರವದಿಂದ ಸ್ವೀಕಾರ ಮಾಡ್ಬೇಕು. ಅದು ಬೈಕೊಂಡಿರ್ತಾರೆ, ಹಾಳಾದ್ದು ಬೆಳಗ್ಗೆ ತರಲಿಕ್ಕೆ ಏಕೆ ಬೆಳಗಾಯಿತೋ, ದಾಸ ಹೇಳಿದ್ದು ಅದಕ್ಕೆ ಹೇಳಿಲ್ಲ ಪಾಪ. ಇವ್ರ ಪ್ರಕಾರ ಬೇರೆ ಅರ್ಥ, ಇವ್ರ ಪ್ರಕಾರ ಬೇರೆ ಅರ್ಥ. ಯಾಕೆ ಬೆಳಗಾಗಿ ಇದು ಸ್ವಲ್ಪ ಬಲತ್ತಾ ಇತ್ತು, ಈ ಭಾಗವ ಸ್ನಾನ ಮಾಡಿ ಅಂತಾರಲ್ಲ, ಕಾರ್ತಿಕ ಸ್ನಾನ ಮಾಡಿ ಮಾಘ ಸ್ನಾನ ಮಾಡಿ ಅಂತಾರೆ. ಒಳ್ಳೆ ಗಾಣರಿದ್ರೆ ಬರೋ ತಿಂಗಳು ಎಲ್ಲರೂ ಕೂಡ ಫಸ್ಟ್ ಆದ್ರೆ ಇದ್ದೇ ಹೊಡೆಯೋ ಕಾಲ ಅದು ಅಂತ ಅವಾಗ ಯೋ ಈ ಹೇಳ್ತಾರಲ್ಲ ಇವರು ಅಂತ ಹೇಳ್ತಾರೆ. ಹೋಗ್ಲಿ ಅದು ಬರೋದಿಲ್ಲ, ವೈಶಾಖ ಮಾಸ ಮಾಡಿ ಅಂದ್ರೆ ಅವ್ರು ಬಹಳ ಚಳಿ ಇರ್ತದೆ, ಸೆಕೆ ಇರ್ತದೆ ಮಾಡೋದಿಲ್ಲ ಅವ್ರು, ಚಳಿ ಇರ್ತದೆ ಈಗ ಮಾಡಿದ್ರೆ ಸೆಕೆ ಇರ್ತದೆ ಆಗ ಮಾಡೋದಿಲ್ಲ. ಪುಣ್ಯಾತ್ಮ ಅಂತೂ ಯಾವ ಕಾರಣನೂ ಬೈಕೋತಾನೆ, ಮಳೆ ಬಂದ್ರೆ ಬೈತಾನೆ, ಚಳಿ ಬಂದ್ರೆ ಬೈತಾನೆ, ಗಾಳಿ ಬಂದ್ರೆ ಬೈತಾನೆ. ಅದಕ್ಕೆ ಹೇಳ್ತಾರೆ ಚಳಿ ಬಿಸಿಲು ಬಳೆ ಗಾಳಿಗಳ ನಿಂದಿಸದೆ, ಹರಿಕಥಾಮಸರ ಹೇಳ್ತಾರೆ. ದೇವ್ರು ಏನು ಕೊಟ್ಟಿರ್ತಾನೆ, ಬೊಯ್ಯ ಹಕ್ಕು ನಮಗಿಲ್ಲ. ನಾವು ಮಾಡ್ಕೊಂಡು ದೇವ್ರು ಕೊಡ್ತಾರೆ ಅನ್ನೋ ಸುಮ್ಮನೆ ಕೊಡೋದಿಲ್ಲ ದೇವರು, ಯೋಗ್ಯತೆ ತಕ್ಕಂತೆ ಕೊಟ್ಟಿರ್ತಾರೆ. ಮೇಷ್ಟು ಮಾರ್ಕ್ಸ್ ಕೊಟ್ಟ ಅಂದ್ರೆ ಇವನು ಪರ್ಫಾರ್ಮೆನ್ಸ್ ತೊಡೆ ಮಾರ್ಕ್ಸ್ ಕೊಟ್ಟಿರ್ತಾನೋ, ದೇವ್ರು ಏನೇ ಕೊಟ್ಟರು ಕೂಡ ನಮ್ಮ ಯೋಗ್ಯತೆ ತಕ್ಕಂತೆ ಕೊಟ್ಟಿರೋದ್ರಿಂದ ನಾವೇನಾದ್ರೂ ಬೈಕೊಂಡ್ರೆ ಇವು ಹೊಸ ತಪ್ಪು ಮಾಡ್ತೇವೆ ಅಂತ ಅರ್ಥ. ಹೊಸ ತಪ್ಪು ಮಾಡ್ತೇವೆ, ದೇವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಅಷ್ಟೇ ಆಗಿದೆ, ದೇವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥನ. ಅದು ಹೇಳೋ ಹಕ್ಕು ನಮಗಿಲ್ಲ. ಆದ್ರಿಂದ ಹರಿಪಾದ ವಿನಮ್ರತೆಯ ಕುರು, ಹರಿಪಾದ ವಿನಮ್ರತೆಯ ಭುಂಕ್ಷ. ಸರಿ, ಎಷ್ಟು ದಿವಸ ಹೀಗೆ ಮಾಡಬೇಕು ಅಂತ ಕೇಳಿದ್ರೆ ಸತತಂ ಅಂತ ಹೇಳ್ತಾರೆ ಆಚಾರ್ಯ. ಕುರುಪ ಎಂದು ರಿಟೈರ್ಮೆಂಟ್ ಇಲ್ಲ ಮತ್ತೆ, ಇದಕ್ಕೆ ಸದ್ಯ ರಿಟೈರ್ಮೆಂಟ್ ಬಂತಪ್ಪ, 40 ವರ್ಷ ಆಯ್ತು, ಇನ್ಮೇಲೆ ಹರಿಪಾದ ವಿನಮ್ರತೆಯ ಬೇಕಿಲ್ಲ, ಇನ್ಮೇಲೆ ಏನ್ ಬೇಕಾದ್ರೆ ಮಾಡಬಹುದು. ಆ ಮಾತು ಅಂದಬೇಡಿ, ನಾವು ಬದುಕಿದ್ದೇವೆ ಅಂದ್ರೆ ಹಾಗೆ ಬದುಕಬೇಕು, ಬೇರೆ ದಾರಿ ಇಲ್ಲೇ ಇಲ್ಲ. ಪ್ರತಿ ಕ್ಷಣವ ಹಾಗೆ ಬದುಕಬೇಕು. ಒಂದೊಂದು ಪದ ಹೇಗೆ ಆಚಾರ್ಯ ಇಟ್ಟಿದ್ದಾರೆ, ಕುರು ಹುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ಇದು ನಮ್ಮ ಜೀವನದಲ್ಲಿ ಮೋಕ್ಷದಲ್ಲೂ ನಮ್ಮ ಪಾಲಿಗೆ ತಪ್ಪಿದ್ದಲ್ಲ. ಪಿಬತ ಭಾಗವತಂ ರಸಮಾಲಯಂ, ಅದನ್ನ ವರ್ತಿಸಲೇಬೇಕು, ಹಾಗೆ ಬದುಕಲೇಬೇಕು. ಹಾಗೆ ಹೇಳ್ತಾರೆ ದುಃಖ ಆಗೋದಿಲ್ಲ, ಖಂಡಿತ ದುಃಖ ಆಗೋದಿಲ್ಲ. ದೇವರು ಕೊಡ್ತಾರೆ ಅಂತ ಅರ್ಥ ಬಂದ್ರೆ ದುಃಖದ ಪ್ರಶ್ನೆನೇ ಬರೋದಿಲ್ಲ. ನಮಗೆ ದುಃಖ ಆಗೋದು ಯಾವಾಗ, ನಾವು ತಗೊಂಡ್ವಿ ಅಂದ್ರೆ ದುಃಖ, ಅವರು ಕೊಟ್ಟರೆ ದುಃಖ ಆಗೋದಿಲ್ಲ. ಎಷ್ಟು ವ್ಯತ್ಯಾಸ ಇದೆ ಆಗ, ಒಬ್ಬ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಕಳತ್ ಬಾಳೆಣ್ಣ ತರ್ತಾನೆ ಅಂಗಡಿಯಿಂದ, ಬೈತಾರೆ ಏನಯ್ಯ ಬುದ್ಧಿ ಇಲ್ಲ ನನಗೆ ಇಂತ ತರದ ನೀನೀಗ, ಇಲ್ಲ ಚೀಪ್ ರೇಟ್ ಅಂತ ತಂದೆ ಅಂತ ಹೇಳಿದ್ರೆ ನೀನು ಚೀಪ್ ಗ್ರೇಡ್ ಮನುಷ್ಯ ಅಂತ ಗೊತ್ತಾಗ್ತದೆ. ಉಪಯೋಗ ಇಲ್ಲ ಅದರಿಂದ, ಏನ ಇಂತ ತಂದೆ, ಇಲ್ಲ ಸ್ವಾಮಿಗಳು ಅದನ್ನೇ ಕೊಟ್ಟರು. ಹೌದಾ, ಹಾಗಿದ್ರೆ ಸರಿ, ಮತ್ತೆ ಮಾತಿಲ್ಲ, ನೋ ಕಾಮೆಂಟ್. ಅದ್ರ ಮೇಲೆ ಅದನ್ನೇ ಕೊಟ್ಟರು, ಹಾಗಿದ್ರೆ ಕಣ್ಣಿಗೆ ತಕ್ಷಣ ಗಂಡು ಬತ್ಕೊಂಡ್ಬಿಡ್ತಾರೆ. ಬಿಸಾಕಲಕ್ಕೆ ಅಂತ ಹೊರಟಿದ್ದೇನೆ, ಅಯ್ಯೋ ಅದು ಅಂಗಡಿಯಿಂದ ತಂದು ಹಣ್ಣಲ್ಲ, ಮಠದಿಂದ ತಂದು ಹಣ್ಣು ಅಂತ. ಹೌದಾ, ಹಾಗಿದ್ರೆ ಸರಿ, ತಕ್ಷಣ ತಗೊಂಡ್ಬಿಡ್ತಾರೆ. ಎಷ್ಟಾಶ್ಚರ್ಯ, ತುಂಬಾ ಕೆಲಸತ್ತು ಎಷ್ಟಿದಾಗಿರುತ್ತೆ ಅಂದ್ರೆ ತಿನ್ನಕ್ಕೆ ಸಾಧ್ಯ ಇರೋದಿಲ್ಲ, ಅದನ್ನ ಅಷ್ಟು ಕೊಳತೋಗಿರುತ್ತೆ. ಏನ್ ಮಾಡ್ತಾನೆ ಗೊತ್ತಾಗ, ಕಣ್ಣಿಗೆ ಹಾಕೊಂಡು ಸ್ವಲ್ಪ ತಗೊಂಡು ಬಾಯಿಲ್ ಹಾಕೊಳ್ಳಿ, ಬಿಟ್ಟೆ ಅಂತ ಆಗಬಾರದು ಅಂತ, ಸ್ವಲ್ಪ ಬಿಟ್ಟೆ ಅಂತ ಆಗಬಾರದು. ಕೊನೆ ಪಕ್ಷ ಅದು ಎಲ್ಲ ಎಸೆಯೋದಿಲ್ಲ, ಮತ್ತೆ ತುಳಸಿ ಗಿಡದಕ್ಕೆಲ್ಲ ತುಳಿ ಜಾಗದಲ್ಲಿ ಹಾಕ್ತಾನೆ, ಮತ್ತೆ ಎಸಿಬೇಕಾದ್ರೂ ಕೂಡ ನೋಡ್ತಾನ. ಇನ್ನು ತಿನ್ನಕ್ಕೆ ಇಂಪಾಸಿಬಲ್, ಹುಳ ಇರೋದಾಗ ಯಾವ್ದೋ ತಂದಿರ್ತಾನೆ ಪಾಪ, ನೋಡಿರೋದಿಲ್ಲ. ಅದು ತಿನ್ನಕ್ಕೆ ಸಾಧ್ಯ ಇಲ್ಲ, ಬಿಡ್ಲಕ್ಕೂ ಸಾಧ್ಯ ಇಲ್ಲ. ಅದು ಎಷ್ಟು ಗೌರವ ಕೊಡಕ್ ಸಾಧ್ಯ, ಅಷ್ಟು ಗೌರವ ಕೊಡ್ತಾರೆ. ಈ ಕಾನ್ಸೆಪ್ಟ್ ನಮ್ಗೆ ಅರ್ಥವಾದರೆ ನಮ್ಮ ಜೀವನವೇ ಹಾಗಿರಬೇಕು. ಎಂದೋ ಒಂದು ದಿವಸ ಮಾಡೋದಲ್ಲ, ಪ್ರತಿ ಕ್ಷಣದಲ್ಲೂ ಕೂಡ ದೇವರ ಫೇಸ್ ಮಾಡೋ ಕ್ರಮನೇ ಹಾಗೆ. ಅಂದ್ರೆ ಭಗವದ್ಗೀತೆಯಲ್ಲಿ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚಾರ ಬಂತಲ್ಲ, ಅದು ಆಚಾರ್ಯ ಹೇಗೆ ವಿವರಣೆ ಕೊಟ್ಟಿರ್ತಾರೆ. ಇದು ಗೀತಾ ಭಾಷ್ಯ ಇದು, ಒಂದು ಆಚಾರ್ಯರ ಶ್ಲೋಕ ಗೀತೆಗೆ ಬರೆದ ಅತ್ಯದ್ಭುತವಾದ ಭಾಷ್ಯ, ಅದನ್ನು ಬರೀಲೇಬಾರದು. ಕುರು ಹುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ಪ್ರಶ್ನೆ ಬರುತ್ತದೆ ಅದಕ್ಕೆ, ಆಚಾರ್ಯ ಯಾರು ಹೇಳ್ತಿದ್ದಾರೆ ಇದನ್ನ ಅಂತ ಪ್ರಶ್ನೆ. ಸಂಬೋಧನೆ ಯಾರು ಹೇಳ್ತಾರೆ ಅಂತ ನೋಡೋದಕ್ಕೆ ಕಾಣದಿಲ್ಲ ಅದರೊಳಗೆ. ಎಲ್ಲಿದೆ ಯಾರಿಗೆ ಪುಣ್ಯ, ನಾವು ಸೇಫು, ನಮಗಂತೂ ಹೇಳಿಲ್ಲ ಬಿಡಿ. ಇಲ್ಲ ನೋಡಿ, ನಮ್ಗೆ ಹೇಳಲ್ವಲ್ಲ ಅದರೊಳಗೆ ಅಡ್ರೆಸ್ ನೋಡಿದ್ರೆ ನಮಗಲ್ಲ. 1,000 ರೂಪಾಯಿ ಬಿಲ್ ಬಂದಿದ್ದೆ ನೋಡಿದ್ರೆ ಪಕ್ಕದ ಮನೆಯವರ ನಿಶ್ಚಿಂತ, ನಮ್ಮದಂತೂ ಅಲ್ವಲ್ಲ ಅಂತ ಹೇಳ್ಬೋದು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಲ್ಲೇ ಇದೆ, ಅದು ಸ್ವಾರಸ್ಯ. ಆಚಾರ ಬರವಣಿಗೆ ಅಂದ್ರೆ ಭಾರತೀ ರಮಣನ ಬರವಣಿಗೆ ಮರಿಬಾರದು ನಾವು. ಕುರು ಹುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಹರಿಪಾದ ವಿನಮ್ರ, ಹರಿಪಾದದಲ್ಲಿ ಭಕ್ತಿ ಮಾಡ್ತೀಯಲ್ಲ ಸಜ್ಜೀವ, ನಿನಗೆ ಹೇಳಿದ್ದು ಅಂತ ಹೇಳ್ತಾರೆ, ನಿನಗೆ ಹೇಳಿದ್ದು. ಆದ್ದರಿಂದ ಆಚಾರ್ಯರ ಪದ ಹಾಗೆ ಬಿಡ್ತಾ ಹೋಗುತ್ತೆ. ಅದು ಅಷ್ಟು ಒಂದು ಪ್ಯಾಕ್ಡ್ ಬರವಣಿಗೆ ಎಲ್ಲೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ವೇದವ್ಯಾಸದೇವರಾದ್ಮೇಲೆ ಆ ರೀತಿ ಬರೆದಿದ್ದು ಮಧ್ವಾಚಾರ್ಯ ಒಬ್ಬರೇ ಎಂಬುದನ್ನು ಮರಿಬಾರದು. ವಿಶ್ವದ ಇಡೀ ನಮ್ಮ ಸಾಹಿತ್ಯ ಪ್ರಪಂಚದೊಳಗೆ, ವಾಂಗ್ಮಯ ಪ್ರಪಂಚದೊಳಗೆ ವೇದವ್ಯಾಸ ದೇವರು ಹಾಗೆ ಬರೆದರು. ಅನಂತರ ಬರೆದು ಮಧ್ವಾಚಾರ್ಯ ಒಬ್ಬರೇನಿ, ಅದಕ್ಕೆ ಅವರು ವೇದವ್ಯಾಸದೇವರು, ಅಭಿನವ ವೇದವ್ಯಾಸರು ಅಂದ್ರೆ ಇವರು ಮಧ್ವಾಚಾರ್ಯ, ಅದನ್ನು ಮರಿಬಾರದು. ಈ ಅರ್ಥ ಎಲ್ಲಿ ಮಾಡಕ್ ಬರ್ತೀವಿ, ಯೋಚನೆ ಮಾಡಿ ತೋರಿಸಿರೋಣ ಅಂತ ಯಾವುದಕ್ಕಾದರೂ ಸಾಧ್ಯವೇ ಇಲ್ಲ. ಇವತ್ತು ಆಚಾರ್ಯ ಮಾತು ಅಷ್ಟಾದ್ರು ಹೇಳ್ತಾರೆ, ಆಚಾರ್ಯರು ಇವರು ಬರೀತಾರೆ, ವೇದೇತೀರ್ಥರು ಬರೀತಾರೆ. ಆಚಾರ್ಯರಿಗಂತ ಅರ್ಥ ಬರೆಯೋ ಯೋಗ್ಯತೆ ನನಗೆ ಉಂಟ ಅಂತ ಕೇಳ್ತಾರೆ. ಆನಂದ ತೀರ್ಥ ಭಗವದ್ ವಚಸಾಂ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರಾ ಅಧಿಕಾರಿ ನೋತ್ರ. ದೇವತೆಗಳು ಬರೀಬೇಕು, ನಮಗೇನು ತಿಳಿತದೆ. ಜೈತೀರ್ಥರು ಬರೀತಾರೆ, ಲೆಕ್ಕ ಹಾಕಿ ಉಳಿದವರು ಮಾತು ಮುಗಿದೋಯ್ತಲ್ಲಿ. ಜೈತೀರ್ಥರು ಹೇಳ್ತಾರೆ ನಮಗೇನು ಬರ್ತದೆ ಬರೀಲಿಕ್ಕೆ. ಯನ್ಮಾದ್ರು ಶೋಪಿ ಯತತೆ ತದತೀವ ಹಾಸ್ಯಂ. ನನ್ನಂಥವ್ರು ಬರೀತಾರೆ ಅಂದ್ರೆ ಅದು ಹಾಸ್ಯಾಸ್ಪದವಾದ ವಿಚಾರ ಅಂತ ಹೇಳ್ತಾರೆ. ನಮ್ಮ ಯೋಗ್ಯತೆ ಏನು, ಆಚಾರ್ಯ ಮಾತು ಇದೇ ಅರ್ಥ ಬರೀತಿಯ ಜನ ಕೇಳಿದ್ರೆ ಏನ್ ಮಾಡ್ಬೇಕು ತಾನಂತ ಕೇಳ್ತಾರೆ. ಆದರೆ ಒಂದೇ ಒಂದು ಸಮಾಧಾನ, ತದತೀವ ಹಾಸ್ಯಂ ಚಿನ್ನಾಮ ಭಕ್ತಿ ವಿವಶಶ್ಚ ವಿಭೂಷಣ ಅಂತತ್. ನಾನು ಬರಿಬೇಕು ಅಂತ ಬರಿತಾ ಇಲ್ಲ, ಭಕ್ತಿ ಗೌರವದಿಂದ ನಾನು ಪ್ರಯತ್ನ ಮಾಡ್ತೇನೆ, ಆದ್ದರಿಂದ ಕ್ಷಮಿಸಿ ಅಂತ ಹೇಳ್ತಾರೆ. ರಾಯರು ಬರೀತಾರೆ ನಾನೇನು ಹೇಳೋದೇ ಇಲ್ಲ ಅಂತ ಹೇಳ್ತಾರೆ ಆಚಾರ ಗ್ರಂಥದ ವ್ಯಾಖ್ಯಾನ ನಾನೇನು ಹೇಳೋದಿಲ್ಲ. ಯಾಕೆ ಜಯತೀರ್ಥರು ಯಾರು ಗೊತ್ತಾ, ಜ್ಞಾನಾಧಿರತ್ಯವಾದಿ ಸ್ಖಲತ್ವಂ ಸ್ವಾತ್ಮನೋ ಯದ, ಜಯತೀರ್ಥರ ಜ್ಞಾನ ಸಮುದ್ರದ ಅವ್ರು ಹೇಳ್ತಾರೆ ನನಗೆ ಬರೆಯೋ ಶಕ್ತಿ ಇಲ್ಲ ಅಂದಮೇಲೆ ನಾವೇನು ಮಾತಾಡಬೇಕು ಅಂತ ರಾಯರು ಹೇಳ್ತಾರೆ. ರಾಯರ ಮಾತು ನೋಡಿ, ನಾವೇನು ಮಾತಾಡಬೇಕು, ನಾನು ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಜಯತೀರ್ಥರ ರಾಯರು ಕಂಡ ರೀತಿ, ಜಯತೀರ್ಥರು ಆಚಾರ್ಯರನ್ನು ಕಂಡ ರೀತಿ, ಇದೆಲ್ಲ ಯೋಚನೆ ಮಾಡ್ತಾ ಹೋದಾಗ ಮಧ್ವಾಚಾರ್ಯರನ್ನ ಪೂಳಪ್ರದ ಅಂತ ಯಾತಕ್ಕೆ ಕರೀತಾರೆ. ಗುರು ಹುಂಖಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ವಿನಮ್ರಧಿಯ, ಬಡಿ ನಮ್ರಧಿ ಆಗಬಾರದು, ವಿಶೇಷೇಣ ನಮ್ರಾಧಿಹಿ ಅಷ್ಟ ಸಹ, ವಿನಮ್ರವಾದ ಬುದ್ಧಿಯಿಂದನೇ ಇರಬೇಕು, ಆಗ ಮಾತ್ರ ನೀನು ಮಾಡಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ಮುಂದಿನ ಪ್ರಶ್ನೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಅದು ಸರಿ, ನಾವು ಕರ್ಮಾಚರಣೆಯೂ ಮಾಡೋಣ, ಹೇಳಿದ ಹಾಗೂ ಮಾಡೋಣ, ಪ್ರೀತಿಗೋಸ್ಕರವೂ ಮಾಡೋಣ. ಈ ಹರಿ ತೆಗೆದು ಹಾಕಿಬಿಡಿ, ಬೇರೆ ಯಾರು ಇಟ್ಕೊಳ್ಳೋಣ ಜಾಗದೊಳಗೆ, ಯಾರೋ ಹೇಳಿದ್ದನ್ನು ಬಹಳ ಗೌರವದಿಂದ ಮಾಡಿ ಅವರಿಗೆ ಅರ್ಪಿಸಿಬಿಡೋಣ. ಏನು ತಪ್ಪಿದ್ರೊಳಗೆ ಹರಿನೇ ಯಾತಕ್ಕೆ ಆರಾಧನೆ ಮಾಡಬೇಕು, ಹರಿಪಾದ ವಿನಮ್ರಧೀನೇ ಯಾಕಾಗಬೇಕು ಅಂತ ಮುಂದಿನ ಪ್ರಶ್ನೆ. ಶಾಸ್ತ್ರ ಅಂದ್ರೆ ಲಿಂಕ್ ಇರ್ತದೆ, ಪ್ರತಿಯೊಂದು ಇದರಲ್ಲೂ ಲಿಂಕ್ ಇರಬೇಕದು. ಹರಿಪಾದ ವಿನಮ್ರಿ ಹರಪ ಹರಾದಿಗಳ ಪಾದ ಯಾಕೆ ನಂಬಿ ಬದುಕಬಾರದು ನಾವು ಅಂತ ಕೇಳಿದರೆ, ಹೌದು ಹಾಗೆ ಮಾಡಬಹುದಾಗಿತ್ತು. ಹರಿಯನ್ನೇ ಯಾಕೆ ನಾವು ಆರಾಧನೆ ಮಾಡಬೇಕು ಅಂದರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಅವನು ಪರ, ಅದಕ್ಕೆ ಅವನ ಬಾಯಿ ಅವನ ಬಾಯಿ ಅವನಿಗೆ ಬಾಯಿಯೇ ನಾವು ಕೆಲಸ ಮಾಡಬೇಕಾಗ್ತದೆ. ಹರಿರೇವ ಪರಹ, ನಮ್ಮ ಪ್ರಕಾರ ಪರ ಅಂದ್ರೇನು, ಪರಕೀಯ ಔಟ್ಸೈಡರ್ ಅಂತಾಗ್ಬಿಡುತ್ತೆ ಕೊನೆಗೆ. ಹರಿ ಔಟ್ಸೈಡರ್, ಅವನ ಮಾತಾಗಿ ಕೇಳಬೇಕು ಅಂತ ತಿಳ್ಕೊಂಡ್ರೆ ಹಾಗಾಗಿ ಹಾಗಲ್ಲ. ಪರಹ ಅಂದ್ರೆ ಪ್ರೂ ಪಾಲನ ಪೂರ್ಣ ಹೋದ್ದು ಧಾತು, ಪೂರ್ಣ ಅಂತ ಅರ್ಥ. ಯಾವುದರಿಂದ ಆಚಾರ ಅರ್ಥ ಬರೀತಾರೆ, ಸಂಪೂರ್ಣ ಗುಣಂ ಅಂತ. ಹರಿ ಸಂಪೂರ್ಣ ಗುಣ, ಅವನಿಲ್ದ ಗುಣಗಳೇ ಇಲ್ಲ, ಅದರಿಂದಾಗಿನೇ ಅವನ ಮಾತನ್ನು ನಾವು ಕೇಳಬೇಕು ಅಂತ ಹೇಳ್ತಾನೆ. ಯಾವನು ಗುಣಪೂರ್ಣನೋ ಅವನ ಮಾತಿಗೆ ಪೂರ್ಣ ಬೆಲೆ ಇದೆ. ಅವ್ರು ಹೇಳ್ತಾನೆ, ಇನ್ಚಾರ್ಜ್ ಇದ್ದಾಗ ಇನ್ಚಾರ್ಜ್ ಬಿಡಿ, ನಾಳೆ ಹೋಗ್ತಾನೆ, ಫುಲ್ ಚಾರ್ಜ್ ಬೇಡ, ಇವನು ಹುಷಾರಾಗಿರ್ಬೇಕು ನಾವು. ಯಾಕೆ ಈ ಕಂಡು ಎನಿಥಿಂಗ್, ಅವ್ನು ಸ್ವಲ್ಪ ಯಾವುದೋ ವ್ಯವಹಾರ ಮಾಡ್ತಿದ್ದೆ, ದೈನಂದಿನ ಚಟುವಟಿಕೆ ನೋಡೋ ನಲ್ಲವನು, ಎಂಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಪರಹ ಅವನು ಸರ್ವೋತ್ತಮ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ್ದರಿಂದ ಅವನೇ ತಲೆಬಾರದೆ ನ್ಯಾರಿ ತಲೆಬಾರದು ನಿಮ್ಮಬೇಕು ನೀವೀಗ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಯಾವನು ಸರ್ವೋತ್ತಮ ಅವನ ಮಾತನ್ನು ಕೇಳಬೇಕು, ಹರಿ ಸರ್ವೋತ್ತಮ. ಯಾವನು ಗುರುವೋ ಆಚಾರ್ಯ ದೇವೋಭವ, ಹರಿ ಗುರು, ಅದಕ್ಕೆ ಅವನ ಮಾತು ಕೇಳಬೇಕು, ಹರಿರೇವ ಗುರುಹು. ಮತ್ತೆ ತಂದೆ ಮಾತನ್ನು ಕೇಳ್ತೇನಲ್ಲ, ತಾಯಿ ಮಾತನ್ನು ಕೇಳಬೇಕಲ್ಲ, ಹರಿರೇವ ಜಗತ್ ಪಿತೃ ಮಾತೃಗತಿ. ಹರಿ ತಂದೆ ತಾಯಿ ಗತಿ ಪ್ರತಿಯೊಬ್ಬರು ಅವನೇ ಆಗಿರೋದ್ರಿಂದ ಒಂದೊಂದಾಗಿದ್ರು ಸಾಕು ಕೇಳಬೇಕಾಗ್ತಿತ್ತು. ನಾವು ಎಲ್ಲ ಆಗಿದ್ದಾಗ ಇನ್ನೇನು ಮಾಡ್ಬೇಕೀಗ, ಬೇರೆ ದಾರಿನೇ ಇಲ್ವಲ್ಲ. ಹೇಗನ್ನು ಬಿಡಿಸಿ ತಿಳಿಸ್ತಾ ಇದ್ದಾರೆ ಆಚಾರ್ಯ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಇದು ಬ್ರಹ್ಮಸೂತ್ರಗಳ ಅರ್ಥ. ಅದು ಜನ್ಮಾದ್ಯಶಯತಃ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರತಿಯೊಂದನ್ನು ಪರಮಾತ್ಮನೇ ಮಾಡ್ತಾನೆ. ಇವತ್ತು ಎಲ್ಲವನ್ನು ಮಾಡಲು ಜಗತ್ತಲ್ಲಿ ಯಾರೂ ಇಲ್ಲ. ಎಲ್ಲ ಎಂಥ ಅಡಿಗೆಯವರು ಕೂಡ ಒಬ್ಬನೇ ಅಡಿಗೆ ಮಾಡೋದಿಲ್ಲ, ಅನೇಕ ಜನ ಮಾಡ್ತಾರೆ. ಅವನು ಫಿನಿಶಿಂಗ್ ಅವನಿರ್ತದೆ ಹೊರತು, ಯಾವ ಬೆಳ್ಳಿ ಅಂಗಡಿ ಯಾವ ಅಂಗಡಿ ಬೇಕಾದ್ರೆ ಹೋಗಿರಿ, ಟಾಪ್ ಟು ಬಾಟಮ್ ಎಲ್ಲ ದೊಡ್ಡ ಕೆಲಸ ಮಾಡಕ್ಕೆ ಯಾರಿಗಾಗೋದಿಲ್ಲ. ಆದರೆ ಇವತ್ತು ಪ್ರತಿಯೊಂದನ್ನು ಪರಮಾತ್ಮ ಮಾಡ್ತಾನೆ, ಪೂರ್ಣವಾಗಿ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ ಅಂದಮೇಲೆ ಎಲ್ಲರೂ ಅವನಿಗೆ ಬಾಯಿಯೇ ನಡಿಬೇಕೆ ಹೊರತು ಬೇರೆ ದಾರಿ ಇಲ್ಲ. ಹರಿಪಾದ ವಿರಮ್ರಧಿಯ ಸತತಂ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಅದಕ್ಕೂ ತುಂಬಾ ಅರ್ಥಗಳುಂಟು. ಹರಿರೇವ ಪರಹ, ಯಾತಕ್ಕೆ ಹರಿ ಪರನಾಗ್ತಾನೆ, ಅದೊಂದಕ್ಕೆ ಎಷ್ಟು ಅರ್ಥ ಇದೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಭಗವದ್ವಾದಶ ಸ್ತೋತ್ರದ ಒಂದು ಸ್ಥೂಲ ಪರಿಚಯಕ್ಕೋಸ್ಕರ ಹೊಟ್ಟಿರೋದ್ರಿಂದ ಅದನ್ನು ಹೆಚ್ಚು ಹೇಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಹೇಳಿದ್ರೆ ಮುಂದೆ ಹೋಗೋದಿಲ್ಲ, ಅದೊಂದು ಸಮಸ್ಯೆ ಬಂದೇ ಬರ್ತದೆ. ಇನ್ನೂ ಎಷ್ಟು ಮುಂದೆ ಶ್ಲೋಕ ನೋಡ್ತಾ ಹೋಗೋದು ಗೊತ್ತಾಗುತ್ತೆ ನಿಮಗೆ. ಆಚಾರ್ಯ ಯಾವ ಶ್ಲೋಕ ಅಲ್ಲೇ ಸ್ಟಾಪ್ ಆಗ್ತದೆ, ಮುಂದೆ ಹೋಗಲಾರದಷ್ಟರ ಮಟ್ಟಿಗೆ ಅರ್ಥ ತುಂಬಿಸಿರ್ತಾರೆ. ಇದೇ ಇರಲಿ, ಇದೇ ಮುಂದೆ ಅದು ಇರಲಿ ಅಂತ ಅನಿಸ್ತದೆ. 23 ಸೀಟ್ ಹಾಕಿಬಿಟ್ಟಾಗ ಯಾವಾಗ ತಿರ್ಬೇಕಂತ ಗೊತ್ತಾಗಬಾರದ ಹಾಗೆ ಆ ಥರ. ಬಟ್ ಹಾಗಲ್ಲ, ಇದು ದ್ವಾದಸ್ತೋತ್ರ ಇಡೀ ನಾವು ಮುಗಿಸ್ಬೇಕು. ಆದ್ದರಿಂದ ಅನೇಕ ಜನಗಳಿಗೆ ಒಂದು ಉಪೇಕ್ಷೆ ಇರ್ತದೆ ಆ ಸ್ತೋತ್ರ ಏನಿದೆ ಒಟ್ಟಾಗಿ ಪರಿಚಯ ಮಾಡಿಕೊಳ್ಬೇಕು ಅಂತ ಭಾವನೆ ಇದ್ದ ಕಾಲಕ್ಕೆ ಅವು ಎಲ್ಲ ನಿಂತು ಹೋಗಬಾರ್ದು. ಮತ್ತೆ ಲಾಂಗ್ ಗ್ಯಾಪ್ ಇದ್ದಾಗ ಏನಾಗ್ತದೆ ಅಂದ್ರೆ ಆ ಲಿಂಕ್ ಕನೆಕ್ಷನ್ ತಪ್ಪಿ ಹೋಗ್ತದೆ. ಮೊದಲು ಬಂದಿದ್ದ ನಮ್ಗೆ ಅದನ್ನ ಹೇಳಿ ಅಂತ ಅವಶ್ಯ ಮಾಡಿ, ಹಿಂದೆ ಬಂದಿದ್ದಿಲ್ಲ ಅಂತ ಅವ್ರು ಅಂತಾರೆ. ಹೀಗಾಗಿ ಮುಂದೆ ಹೋಗೋದೆ ಹೇಗೂ ಮುಂದೆ ಹೋಗೋದಿಲ್ಲ. ಆದ್ರಿಂದ ಅದ್ರ ಬದಲು ಒಂದು ನೋಡಿ, ಇಷ್ಟಿದೆ ರಾಷ್ಟ್ರೋತ್ರಲ್ಲಿ ಇದೆ ಒಂದು ಬರ್ಡ್ಸ್ ಐ ವ್ಯೂ ಅಂತಾರಲ್ಲ ಆ ಟೈಪ್ ಒಂದು ಪಕ್ಷಿ ನೋಟ ನೋಡಬೇಕಾದದ್ದು. ಆಚಾರ್ಯರ ಒಂದು ವಿಶೇಷ ಹಿರಿಮೆಗೋಸ್ಕರವಾಗಿ ಒಂದು ಪರಿಚಯ ಆಗಬೇಕು. ಇವತ್ತು ಒಂದು ಸ್ವೀಟ್ ಇವತ್ತು ತಿನ್ನೋಷ್ಟು ನಾಳೆ ತಿನ್ನಕ್ಕಾಗೋದಿಲ್ಲ, ಹಾಕಿದ್ದಾರೆ ಅವತ್ತೇ ತಿನ್ನಬೇಕಲ್ಲ ಆ ಟೈಪ್ ಒಂದು ಅರ್ಧ ತಿಂದು ಬಿಡ್ಲಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲವನ್ನು ಸ್ವಲ್ಪ ಮಾಡಿದ್ದನ್ನು ಹೇಗೆ ಉಪಯೋಗಿಸಬೇಕು ಹಾಗೆ ಪ್ರತಿ ಶ್ಲೋಕವನ್ನು ಸಾಧ್ಯವಾದಷ್ಟು ನೋಡೋದು. ಹರಿರೇವ ಜಗತ್ ಪಿತೃ ಮಾತೃಗತಿ, ಅದರಲ್ಲಿ ಪರಹ ಮಾತಾ ಅಂತ ಪದ ಉಪಯೋಗಿಸ್ತಾರೆ. ಹರಿರೇವ ಜಗತ್ ಪಿತೃ ಮಾತೃಗತಿ, ಅಲ್ಲಿ ಮಾತೃಶಬ್ದ ಸಾಮಾನ್ಯವಾದ ಅರ್ಥ ಏನು? ತಾಯಿ ಅಂತ ಅರ್ಥ. ಇನ್ನೊಂದು ಅರ್ಥ ಹೇಳ್ತಾರೆ ಆಚಾರ್ಯರು, ಮಾತಾ ಅಂದ್ರೆ ಮಾತಾ ಪ್ರಮಾತ, ಮಾತಾ ಅಂದ್ರೆ ಅಳಿಯುವವನು, ನಮ್ಮ ಯೋಗ್ಯತೆ ಅಳಿಯುವವನು ಅವನೇ ಅಂತ ಹೇಳ್ತಾರೆ. ಯೋಗ್ಯತೆ ಅಳಿಯುವವನು ಅವನೇನೆ, ಹೊಸ ಅರ್ಥ ಅಲ್ಲೇ ತುಂಬಿಸಿಬಿಡ್ತಾರೆ. ಮತ್ತೆ ಆ ಮಾತನ್ನು ಆಚಾರ್ಯ ಗೀತಾ ಭಾಷೆಯಲ್ಲಿ ತಾವೇ ಬರೀತಾರೆ, ಗೀತಾ ಮಾತಾ ಅಂತ ಪರಮಾತ್ಮ ಅಲ್ಲಿ ಹೇಳ್ತಾರೆ. ಆ ಥರ ಅರ್ಥ ಬರೋದನ್ನು ಸೇರಿಸ್ಕೊಂಡು ಬಿಟ್ರೆ ಅವನು ಮಾತ. ಅದಕ್ಕೆ ನಮ್ಮ ಯೋಗ್ಯತೆ ಅವನಿಗೆ ಗೊತ್ತು, ಆದ್ದರಿಂದ ಇದು ತುಂಬ ಗಮನಿಸ್ಬೇಕು. ನಾವು ಪ್ರತಿಯೊಬ್ಬರಿಗೂ ಪರಮಾತ್ಮ ಏನು ಕೆಲಸ ಕೊಡ್ತಾನೆ ಅವ್ರ ಯೋಗ್ಯತೆಯನ್ನು ತಿಳಿದುಕೊಡ್ತಾನೆ. ಆದ್ದರಿಂದ ನಾವು ಆಕ್ಷೇಪಣೆ ಮಾಡೋಗಿಲ್ವೇ ಇಲ್ಲ ಅದನ್ನು. ಇವತ್ತು ಮೇಸ್ತ್ರಿಗಳು ಕೊಡಬೇಕಾದ್ರೆ ಕೇಳ್ತಾರೆ ಕ್ವಶ್ಚನ್ ಬೇಕು, ಯಾವ ಕ್ಲಾಸ್ ಅಂತ ಕೇಳಿ ಕ್ವಶ್ಚನ್ ಪೇಪರ್ ಕೊಡ್ತಾರೆ. ನಾವು ಕೊಟ್ಟಿದ್ದು ಬರೀ ಎಂಬುದಿಲ್ಲ. ಐದಾರು ಕ್ಲಾಸ್ ಕ್ಲಬ್ ಆಗಿಬಿಟ್ಟಿದ್ರೆ ಯಾವ ಕ್ಲಾಸ್ ನೀನೀಗ ಆ ಕ್ಲಾಸ್ ಕ್ವಶ್ಚನ್ ಪೇಪರ್ ಕೊಡ್ತಾರೆ, ಬೇರೆ ಕೊಡೋದಿಲ್ಲ. ಯಾಕೆ ಅದಕ್ಕೆ ಮಾತ್ರ ಪಾಠ ಮಾಡಿರೋ, ಅದಕ್ಕೆ ಮಾತ್ರ ತಯಾರಾಗಿ ಬಂದಿರೋದು. ದೇವರ ಹಾಗೆ ಮಾತ. ಆದ್ದರಿಂದ ನಮ್ಗೆ ಏನನ್ನ ದೇಹ ಕೊಟ್ಟಿದ್ದಾನೋ ನಮ್ಮ ಯೋಗ ತಿಳಿದು ಕೊಟ್ಟಿರೋದ್ರಿಂದ ನಾವೇನಾದ್ರು ಆಕ್ಷೇಪಣೆ ಮಾಡಿದ್ರೆ ದೇವರ ಅಳತೆಗೋಲನ್ನ ತಪ್ಪು ಅಂತ ಹೇಳಿದಾಗತ್ತೆ. ದೇವರು ನಮ್ಗೆ ಆಗಬಾರ್ದನ್ನು ಎಂದು ಹೇಳೋದಕ್ಕೆ ಹೊರಟಿಲ್ಲ, ಆಗಲಾರ್ದನ್ನು ಹೇಳೋದಕ್ಕೆ ಹೊರಟಿಲ್ಲ. ತಾಯಿ ಹೇಳ್ತಾಳೆ, ಮಗು ಅಲ್ಲಿ ಹೋಗಿ ಚಿಕ್ಕ ಕೂಸು ಪಾಪ ರಾಕದರ್ಶ ಮಗು ಏನ್ ಹೇಳ್ತಾ ಹಡ್ಡೆ ತಗೊಂಬಂತ ಹೇಳ್ತಾಳ, ಹೇಳೋದಿಲ್ಲ. ಅಲ್ಲಿ ಚಿಕ್ಕ ಲೋಟ ಇರುತ್ತೋ ಅದು ಬರೀ ಲೋಟ, ನೀರು ತುಂಬಿದ್ರೆ ಹೇಳೋದಿಲ್ಲ. ಮತ್ತೆ ತುಂಬ ಖಾಲಿ ತಗೊಂಡ್ ಬಾ ಅಂತ ಆ ಕುದುಡ್ ಅಂತ ಹೇಳ್ತಾ ದೊಡ್ಡವನೇ ಅಲ್ಲೂ ಅನ್ನ ಹಂಡೆ ತಗೊಂಬಂತ ಹೇಳಿ ದೊಡ್ಡ ಅಂತ ಒಂದಿಡು. ಹರಿರೇವ ಜಗತ್ ಪಿತೃ ಮಾತೃಗತಿ, ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಹಿಂದೊಮ್ಮೆ ಅನುವಾದ ಮಾಡಿದ್ದಿದೆ ಅದಕ್ಕೆ. ಕುರುಹುಂಠಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಹಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಮಾಡು ವಿಹಿತ ಕರ್ಮವನ್ನು ಹರಿಯ ಪಾದ ಸ್ಮರಿಸುತ್ತ ಉಂಡು ಬರುವ ಫಲಗಳನ್ನು ಅವನ ಕರುಣವೆನ್ನುತ್ತ ಹರಿಯ ಪರನು ಹರಿಯ ಗುರುವು ಹರಿಯ ಜಗದ ತಂದೆ ತಾಯಿಯು. ಆ ರೀತಿ ಮಾಡಿಕೊಂಡ್ರೆ ಅದ ಆಚಾರ್ಯರ ಶ್ಲೋಕ ಅನೇಕ ದಾಸರ ಹಾಡಿಗೂ ಕೂಡ ನಾಂದಿ ಆಗುತ್ತೆ. ಗುರು ಭುಂಕ್ಷಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಅದಕ್ಕೆ ಇನ್ನೊಂದು ಅರ್ಥ, ಹರಿ ಅಂದ್ರೆ ವಾಯುದೇವರು ಅಂತ ಇನ್ನೊಂದು ಅರ್ಥ. ಅದಕ್ಕೆ ಹರಿಪಾದ ವಿನಮ್ರತೆ ವಾಯುದೇವರಲ್ಲಿ ಭಕ್ತಿ ಮಾಡ್ತಾ ಮಾಡಬೇಕೆ ಹೊರತು ಬರೀ ಹರಿಯಲ್ಲಿ ಭಕ್ತಿ ಮಾಡಿದ್ರೆ ಕೆಲಸಕ್ಕೆ ಬರೋದಿಲ್ಲ. ಹರಿ ಶಬ್ದಕ್ಕೆ ವಾಯುವದ ಡಿಕ್ಷನರಿಗಳಲ್ಲಿ ಅರ್ಥ ಉಂಟು. ಅದಕ್ಕೆ ಹರಿ ವಾಯುದೇವರು ಯಾತಕ್ಕೆ ಬೇಕು ಅಂದ್ರೆ ಗುರುವಾಗಿ ಅವರು ಬೇಕು, ದೇವರಾಗಿ ನಾರಾಯಣ ಬೇಕು. ಆದ್ರಿಂದ ಹರಿಪಾದ ವಿನಮ್ರತೆಯ ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಮಾಡಲೇಬೇಕು ಅದನ್ನ. ಯಾತಕ್ಕೆ ವಾಯುದೇವರು ಏನಾಗಿದ್ದಾರೆ, ಅವರು ಗುರುಗಳು ತಂದೆ ತಾಯಿ ಎಲ್ಲ ಆಗಿದ್ದಾರೆ. ಅದಕ್ಕೇನಾಧಾರ ಅಂದ್ರೆ ಮಾತರ ಮೇ ಮಾತರಿಶ್ವನ್ ಪಿತರ ತೊಲಗರೋ ಭ್ರಾತರಿಷ್ಟಾಪ್ತ ಬಂದು ಅಲ್ಲಿ ಬಂದು ಹೋಗಿದ್ರು. ಅವರು ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿರೋದ್ರಿಂದ ಅವರನ್ನು ಹಿಡಿದು ಮುಂದೆ ಹೋಗಬೇಕು, ಬೇರೆ ದಾರಿ ಇಲ್ವೇ ಇಲ್ಲ. ಅಲ್ಲ ಆಚಾರ ತಮ್ಮ ಬಗ್ಗೆ ತಾವೇ ಹೇಳ್ಕೊತಾರೆ ಅಂದ್ರೆ ಹೇಳ್ಕೊತಾರೆ. ತಂದೆ ಹೇಳ್ತಾನೆ, ಎಲ್ಲ ಹೊಸ ಬಟ್ಟೆ ಹಾಕಿಬಿಡ್ತಾನೆ, ಹಬ್ಬಕ್ಕೆ ಬರುತ್ತೆ ಹೊಸ ಬಟ್ಟೆ ಹಾಕಿಬಿಡ್ತಾನೆ, ದೇವ್ರ ನಮಸ್ಕಾರ ಮಾಡ ಅಂತ ಹೇಳ್ತಾರೆ. ನನ್ನ ನಮಸ್ಕಾರ ಮಾಡ, ತನ್ನ ನಮಸ್ಕಾರ ಮಾಡಿ ಮಾಡಿಸ್ಕೊತಾನಾಗ ತನಗೆ ಮಾಡ. ಅದಕ್ಕೆ ಅದು ಬಗ್ಗೆ ಗೊತ್ತಾಗದೆ ಅವಾಗಿಲ್ಲ, ಹೋದ್ರೆ ಮಾಡೋದು ಹೇಳದೆ ಹೋದ್ರೆ ಗೊತ್ತೇ ಆಗೋದಿಲ್ಲ. ಆ ತರ ಇದನ್ನು ಜಗನ್ನಾಥದಾಸರು ಹರಿಕದಾವತಾರದಲ್ಲಿ ಬರೀತಾರೆ ಆ ಮಾತನ್ನ. ನಂದನಗೆ ಬಹು ವಂದನೆಯ ಕೈಗೊಳ್ಳು ತವರ ಹರಸುವಂತೆ ಅಂತ ಹೇಳಿದ್ದಾರೆ. ವಂದನೆಗೆ ತಂದೆ ಬಹು ಸಂಭ್ರಮದಿ ನಂದನೆಗೆ ಮದುವೆಯನ್ನು ಮಾಡಿ ಎಲ್ಲವನ್ನು ಮಾಡಿ ವಂದನೆಯ ಕೈಗೊಳ್ಳುತ್ತಾ ಅವನ ಹರಸುವಂತೆ ಪರಮಾತ್ಮ ಮಾಡ್ತಾನೆ. ಆದ್ದರಿಂದ ದೇವರು ಹಾಗೆ ಮಾಡ್ತಾನೆ, ವಾಯುದೇವರು ಹಾಗೆ ಮಾಡ್ತಾರೆ. ತಮ್ಮ ಸ್ವರೂಪವನ್ನು ಹೇಳಿ ನಮ್ಮ ಮೂಲಕ ದೇವರನ್ನು ಕಾಣಿ ಸಂದೇಶ ಕೊಟ್ಟರೆ ಐ ಎಮ್ ಯುವರ್ ಕ್ಲಾಸ್ ಟೀಚರ್ ಹೇಳಬೇಕಂದ್ರೆ ಗೊತ್ತಾಗದೆ ಅವನಿಗೆ. ಕ್ಲಾಸ್ ಟೀಚರ್ ಮಾತಾಡಿದವರು ಯಾರು ಅಂತ ತಿಳ್ಕೊಂಡಿದ್ದೆ, ನಾ ಯಾರು ಗೊತ್ತಾಗಲ್ಲ, ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ನಿಮ್ಮ ಕ್ಲಾಸ್ ಟೀಚರ್ ನಾನೇನೆ, ನಿಮ್ಮಲ್ಲಿ ಸದ್ಯಕ್ಕೆ ನಾನೇ ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳಬೇಕಾದ ಹೇಗೆ ಮೇಷ್ಟ್ರ ಕರ್ತವ್ಯನೋ ಆಚಾರ್ಯ ಕರ್ತವ್ಯ ಇದೆ ಅಂದ್ರೆ ಮಾಡಿದ್ದಾರೆ. ಆದ್ರಿಂದ ಅದು ಅಹಂಕಾರ ಅಲ್ಲ, ಅದು ಕರ್ತವ್ಯ ಉಪದೇಶ ಅದು. ಹರಿರೇವ ಜಗತ್ ಪಿತೃ ಮಾತೃಗತಿ ನತತೋಶ್ಚ ಪರಂ ಜಗದೀಡ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಆಗ ಒಂದು ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ, ಸರಿ ಬಿಡಿ ಹರಿ ಭಾರಿ ದೊಡ್ಡವನು ಮಾಡಿ ಅಂತ ಹೇಳ್ತೀರಲ್ಲ, ಅವನಿಂತ ದೊಡ್ಡವನಿದ್ರೆ ಅಲ್ಲೇ ಹೋಗ್ಬಿಡ್ತೇವೆ ಸುಮ್ಮನೆ. ಇಲ್ಲಾಕೆ ಇನ್ನೊಂದು ರೂಲ್ ಹಾಕಿಗೆ, ಈ ಜನ್ಮದಲ್ಲಿ ಹರಿ ಪೂಜೆ ಮಾಡಿ ಅಂದ್ರೆ ಇನ್ನೊಂದು ಪೂಜೆ ಮಾಡಿ ಅಂತ ಹೇಳಬೇಡಿ. ಅವನಿಂದ ದೊಡ್ಡವನು ಇರೋದಾದ್ರೆ ಅಲ್ಲಿಗೆ ಯಾಕೆ ಹೋಗ್ಬಾರ್ದು ನಾವು? ಒಳ್ಳೆ ಪ್ರಶ್ನೆ. ಅದಕ್ಕೆ ಆಚಾರ ಹೇಳ್ತಾರೆ, ನತತೋಶ್ಚಪರಂ ಜಗದೀಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ ಅವನಿಂತ ಮೇಲೆ ಇನ್ನೊಬ್ಬನಿಲ್ಲ, ಅವನೇ ಹೈಯೆಸ್ಟಮ್. ಅದನ್ನ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಫಾರ್ಮ್ ಅನ್ನು ಹೇಳ್ತೇವೆ. ಪಾಸಿಟಿವ್ ಅವನು ದೊಡ್ಡವನು, ಅವನಿಂತ ದೊಡ್ಡವನಿಲ್ಲ, ಆ ಇನ್ನೂ ಕನ್ಫರ್ಮ್ ಆಗ್ತದೆ. ನತತೋಸ್ತಿ ಅಪರಂ ಜಗತಿ ಈಡ್ಯತಮಂ, ಇನ್ನೊಬ್ಬ ಅತ್ಯಂತ ಪೂಜ್ಯನಾದ ವ್ಯಕ್ತಿ ಹರಿಯ ಹೊರತು ಮತ್ತೊಬ್ಬನಿಲ್ಲ. ಜಗದೀಡ್ಯತಮಂ ಆದ್ದರಿದ್ದರೆ ಯಾತಕ್ಕೆ? ಪರಮಾತ್ ಪರತಃ ಪುರುಷೋತ್ತಮತಃ, ಅವನು ಪುರುಷೋತ್ತಮ ಅಂದರೆ ಅವನಿಂತ ಮೇಲೆ ಇನ್ನೊಂದು ಯಾರಿರ್ತಾನೆ? ಪುರುಷೋತ್ತಮನಾದವನ ಮೇಲೆ ಮತ್ತೊಂದಿರಲ್ಲ ಸಾಧ್ಯ ಇಲ್ಲ. ಪುರುಷೋತ್ತಮ ಶಬ್ದ ರೆಫರ್ ಮಾಡಬೇಕಾದ್ರೆ 15 ಭಗವದ್ಗೀತೆ ನೋಡಿರ್ಬೇಕು, ಇದರ ಗೊತ್ತಾಗೋದಿಲ್ಲ. ಅಥೋಸ್ತಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ದಾನ್ಯಮಂ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಇಡೀ ಜಗತ್ತಿನ ಒಡಿ ಒಟ್ಟು ಪ್ರಾಣಿ ಸಮುದಾಯವನ್ನು ಎರಡು ಗುಂಪು ಮಾಡ್ತಾರೆ, ಕ್ಷರಪುರುಷರು ಅಕ್ಷರ ಪುರುಷರು ಅಂತ ಹೇಳಿ. ಅಕ್ಷರ ಪುರುಷರು ಮಹಾಲಕ್ಷ್ಮಿ, ಕ್ಷರಪುರುಷರು ಬ್ರಹ್ಮಾದಿ ದೇವತೆಗಳೆಲ್ಲ. ಅದು ಕವರ್ ಆಗದೆ ಇದ್ದವರು ಎಲ್ಲ ಕವರ್ ಆಗಿಬಿಟ್ಟರು, ಅದಕ್ಕೆ ಯಾರು ಬಿಟ್ಟೇ ಇಲ್ಲ ಅದಕ್ಕೆ ಎಲ್ಲ ಕವರ್ ಆದರು. ಅಕ್ಷರ ಪುರುಷರು ಮಹಾಲಕ್ಷ್ಮಿ ನಿತ್ಯ ಮುಕ್ತಳು, ಬ್ರಹ್ಮಾದಿ ದೇವತೆಗಳು ಕ್ಷರಪುರುಷರು. ಅದನ್ನ ನಾನ್ಯಾರು ಗೊತ್ತಾ ಅರ್ಜುನ, ಯಸ್ಮಾತ್ ಸರಮತೀತೋಹಂ ಅಕ್ಷರಾದ ಪಿತೋತ್ತಮ ಅಥೋಸ್ಮಿ ಲೋಕೆ ವೇದೇಶ ಪ್ರಥಿತ ಪುರುಷೋತ್ತಮ. ನಾನು ಕ್ಷರವನ್ನು ಮೆಚ್ಚಿದವನು, ಅಕ್ಷರಕ್ಕಿಂತ ಉತ್ತಮನಾದ್ದರಿಂದ ನನ್ನ ಮೇಲೆ ಬೇರೆ ಯಾರು ಇಲ್ಲವೇ ಇಲ್ಲ. ಆ ಪುರುಷೋತ್ತಮ ಅನ್ನೋ ಪದ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅರ್ಥ ಮಾಡ್ಕೋಬಾರ್ದು. ಮತ್ತೆ ಅವ್ರು ಒಂದೊಂದು ಮ್ಯಾಚ್ಗೆ ಒಬ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದು, ಆ ತರ ಅಲ್ಲ. ಒನ್ಸ್ ಫಾರ್ ಆಲ್ ಪರಮಾತ್ಮ ಯಾವಾಗಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ, ಮ್ಯಾನ್ ಆಫ್ ದಿ ಯೂನಿವರ್ಸ್ ಪರಮಾತ್ಮ, ಮ್ಯಾನ್ ಆಫ್ ದಿ ಯೂನಿವರ್ಸ್, ಸೂಪರ್ ಮ್ಯಾನ್ ಆಫ್ ದಿ ಯೂನಿವರ್ಸ್. ಆದ್ದರಿಂದ ಅವರ ಮೇಲೆ ಇನ್ನೊಬ್ಬರು ಇಲ್ಲ, ಆದ್ದರಿಂದ ಇನ್ನೊಬ್ಬರು ಯೋಚನೆ ಮಾಡಕ್ ಹೋಗಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಆಚೆ ಎಷ್ಟು ಕಳಕಳಿ, ಹೇಳಿದಷ್ಟು ಕೇಳ್ಕೊಂಡು ಹೋಗು ಅಂತ ಹೇಳೋದಿಲ್ಲ, ಕನ್ವಿನ್ಸ್ ಮಾಡ್ತಾರೆ. ಅದು ದೊಡ್ಡದು, ಸುಮ್ಮನೆ ಕೇಳ್ಕೊಂಡು ಹೋಗೋದ್ರೆ ಒಂಥರ ಜೋರ್ ಮಾಡಿದಾಗುತ್ತದೆ. ಆಚಾರ ಗುರುಗಳಾದ್ದರಿಂದ ಕನ್ವಿನ್ಸ್ ಮಾಡ್ತಾರೆ. ಪುರುಷೋತ್ತಮನ ಮೇಲೆ ಇನ್ನೊಬ್ಬರು ಇದ್ರೆ ಪುರುಷೋತ್ತಮದಲ್ಲಿ ಅರ್ಥ ಆಗಿಲ್ಲ ಅಂತ ಅರ್ಥ ನನಗೀಗ. ಪುರುಷೋತ್ತಮನ ಮೇಲೆ ಇನ್ನೊಬ್ಬರ ಸಂಭವ ಇಲ್ಲ, ಆದ್ರಿಂದಾಗಿನೇ ನತತೋ ಸ್ಟಪರಂ ಜಗದೀತ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಎಷ್ಟು ಪ್ರಾಕ್ಟಿಕಬಲ್ಲ ಸಿದ್ಧಾಂತವನ್ನು ಹೇಳ್ತಾರೆ. ಅಲ್ಲ ಸ್ವಾಮಿ, ನಾವು ಏನ್ ಮಾಡೋಣ ಅಂತೀರಿ? ಸತತ ಹರಿಪಾದ ವಿನಮ್ರತೆಯನ್ನು ಬದುಕಬೇಕು ಅಂತ ಹೇಳ್ತೀರಿ. ನಾವು ಲೋಕ ವಿಚಾರ ಬಿಟ್ಬಿಡ್ಬೇಕಾ? ಆಚಾರ ಹೇಳ್ತಾರೆ, ಇಲ್ಲಿ ಬಿಡಬೇಡ. ತದಲಂ ಬಹುಲೋಕ ವಿಚಿಂತನಯ, ತುಂಬಾ ಅದನ್ನೇ ತಲೆ ಕೆಲಸದ ಕೂತ್ಕೋಬೇಡ, ಎಷ್ಟು ಬೇಕೋ ಅಷ್ಟು ಮಾಡು ಸಾಕು ಅಂತ ಹೇಳಿದ್ರೆ, ಹಗಲು ರಾತ್ರಿ ಅದನ್ನೇ ತಲೆಯಲ್ಲಿ ಹಾಕೋಬೇಡ. ತದಲಂ ಬಹುಲೋಕ ವಿಚಿಂತನಯ, ಬಹುಲೋಕ ಚಿಂತನೆ ಮಾಡಬೇಡ, ಎಷ್ಟು ಬೇಕೋ ಅಷ್ಟು ಮಾಡು ಅಷ್ಟೇ. ಎಷ್ಟು ಸುಲಭ ಇದು, ಒಂದು ಪರೀಕ್ಷೆ ಹೋಗ್ತಿರ್ತಾನೆ, ಬೇರೆದಲ್ಲಿ ಎಷ್ಟು ನೋಡ್ತಾನೆ ಅವನು, ಎಷ್ಟು ಬೇಕೋ ಅಷ್ಟೇ. ಊಟ ಏನ್ ಮಾಡಿದ್ ಏನಾರು ಮಾಡಿದ್ ಹಾಕಿಬಿಡು ಸಾಕು ಅಂತ ಹೇಳ್ತಾನೆ. ಏನಾರು ಒಂದು ಹಾಕಿಬಿಡು, ದಾರಿಯಲ್ಲಿ ಹೋಗಿ ಕರಿಯ, ಸುಮ್ಮನೆ ಹೋಗ ಆ ಕಡೆಗೆ, ಆದಷ್ಟು ಬೇಗ ಮುಟ್ಬೇಕು, ಗುರಿ ಮುಟ್ಬೇಕು ಅಷ್ಟೇ. ಬೇರೆ ಎಲ್ಲ ನೋಡಕ್ ಹೋಗೋದಿಲ್ಲ, ಇಲ್ಲೆಲ್ಲ ಇಗ್ನೋರ್ ಮಾಡಿಬಿಡ್ಬೇಕು. ಆದ್ರೆ ಅಲ್ಲಿ ಬರಬೇಕು ಇಗ್ನೋರ್ ಮಾಡಬಾರ್ದು, ಏನ್ ಬರದೇ ಅಂತ ಅನ್ಬಾರ್ದು. ಮತ್ತೆ ಸೀರಿಯಸ್ ಆಗಿ ಬರಿಬೇಕು, ಇದೆಲ್ಲ ಸೆಕೆಂಡ್ರಿ, ಅದು ಪ್ರೈಮರಿ ಅದು ಒಂದು. ಅದಕ್ಕೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಈಶಪದೆ ಮಾನಸಂ ಪ್ರವಣಂ ಕುರು, ನಿನ್ನ ಮನಸ್ಸೆಲ್ಲ ದೇವರ ಪಾದದಲ್ಲಿ ಹಾಕಿಬಿಡು, ಉಳಿದೆಲ್ಲ ಮಿನಿಮೈಸ್ ಮಾಡು ಅಂತ ಹೇಳಿದ್ದಾರೆ. ಸೊ ಶಾಸ್ತ್ರದ ಯಾರು ಭಯ ಆಗಿಲ್ಲ ಈಗ, ಅಲ್ಲ ಬಿಟ್ಟು ಬನ್ನಿ ಅಂದ್ರೆ ಇವ್ರಿಗೆ ಬೇರೆ ಕೆಲಸ ಇಲ್ಲ, ನಾವು ಬಿಡ್ಬೇಕಾದ್ರೆ ಬಿಟ್ಟು ಹೋಗಿ ರಮಣ್ಯಾಗ ಬಿಡಿಸ್ಬೇಕು ಅಂತ ಕೇಳ್ತಾರೆ. ನಿಮ್ಮ ಮನೆ ಬಿಟ್ಟು ಹೋಗಿ ರಮಣ್ಯಾಗ ಬಿಡಿಸ್ಬೇಕು ನೀವು ಅಂದ್ರೆ ಇಲ್ಲ. ತದಲಂ ಬಹುಲೋಕ ಆ ರೀತಿ ಮಾಡದೆ ಹೋದ್ರೆ ಯಾರು ಸಾಧನೆ ಮಾಡಕ್ ಆಗೋದಿಲ್ಲ. ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ರೆ ಬೇರೆದ್ರ ಕಡಿಮೆ ಮಾಡಲೇಬೇಕಾಗ್ತದೆ. ಒಂದು ಕಡಿಮೆ ಮಾಡದೆ ಹೋದ್ರೆ ಇನ್ನೊಂದು ಮಾಡಕ್ಕಾಗ. ಕಂಪ್ಯೂಟರ್ ಬೆಳಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 12ಕ್ಕೆ ಬರ್ತಾರಲ್ಲ, ಒಂದ್ ದಿವಸ ಕಾರ್ತಿಕ ಸ್ನಾನ ಮಾಡಕ್ ಆಗೋದಿಲ್ಲ, ದಿವಸ 4 ಗಂಟೆಗೆ ಬೆಳಗಿರ್ತಾರೆ. ಅದಕ್ಕೆ ಯಾತಕ್ಕೆ ಅಂತ ಕೇಳಿದ್ರೆ ಇಲ್ಲ, ಸುಟ್ಟು ಕೊಡ್ತಾರೆ ಅವರು. ಎಷ್ಟು 50,000 2 ಲಕ್ಷ ಕೊಡ್ತಾರೆ ಪರಮಾತ್ಮ. 1,000,000 ಕೊಡೋದಿಲ್ಲ, ಕೋಟಿ ಕೋಟಿ ಕೊಡ್ತಾರೆ ಗೊತ್ತಾ ನಿಮ್ಗಂತ? ಅದು ಗೊತ್ತಿಲ್ಲ ಪದಿತೆ ಆಗಿರೋ. ಇವರು ಬೇಗ ಬೇಗ 1,00,000 ಕೊಡಬಹುದು, ಪರಮಾತ್ಮ ಕೋಟಿ ಕೋಟಿ ಕೊಡ್ತಾನೆ. ಆದ್ರೆ ನಮ್ಗೆ ಗೊತ್ತಾದ್ರೆ ಯಾರು ಕಾರ್ತಿಕ ಸ್ಥಾನ ಮಾಘಸ್ಥಾನ ಬಿಡೋದೇ ಇಲ್ಲ, ಅದೇನು ಕೊಡೋದಿಲ್ಲ ಅಂತ ತಿಳ್ಕೊ ಬೈದು ನಮ್ಗೆ ಓಡಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮ ಏನ್ ಹೇಳ್ತಾನೋ ಅದ್ರ ತಕ್ಕಂತೆ ಕೊಡ್ತಾನೆ. ಫ್ಯಾಕ್ಟರಿ ಡೆಲ್ಲಿಗೆ ಹೋಗ ಅಂತ ಹೇಳಿದ್ರೆ ಅಷ್ಟೇ, ಆರ್ಡರ್ ಡೆಲ್ಲಿಗೆ ಹೋಗ ಅಷ್ಟೇ. ಡಿ ಎ ಸ್ಪೆಷಲ್ ಇನ್ಸೆಂಟಿವ್ ಎಲ್ಲ ಕೊಡ್ತಾರೆ. ಮತ್ತೆ ಹೋಗಿ ಬಂದಿದ್ದಕ್ಕೆ ಇವತ್ತು ಆಫೀಸರ್ಸ್ಗೆ ಎಷ್ಟು ಬುದ್ಧಿ ಇದ್ರೆ ಪರಮಾತ್ಮನಿಗೆ ಎಷ್ಟು ಜ್ಞಾನ ಇರಬೇಕು. ಲೆಕ್ಕ ಹಾಕಿ ಒಂದು ಕೆಲಸ ಮಾಡು, ನಿನ್ನ ಕೊಟ್ಟೆ ಕೊಡ್ತೇನೆ ಆಯ್ತೋ ಇಲ್ಲೋ. ದೇವರು ಹೇಳಿದಷ್ಟು ಕೊಡೋದಿಲ್ಲ, ಮತ್ತೆ ಜಾಸ್ತಿ ಕೊಡ್ತಾನೆ. ಅದನ್ನ ವಿಶೇಷ ನಿನ್ನಂತೆ ಕೊಡುವ ಉದಾರಿ ಯಾವನು 3 ಲೋಕದೊಳು. ಆದ್ರಿಂದ ಯೋಚನೆ ಮಾಡಬೇಡಿ, ಮಿನಿಮೈಸ್ ಮಾಡಿ ಇದನ್ನ. ಬೇರೆ ಎಲ್ಲಾ ಕೆಲಸ ಕಡಿಮೆ ಮಾಡ್ಕೊಂಡು ಆಫೀಸ್ಗೆ ಹೋಗ್ತೀವಲ್ಲ, ಆ ಎಲ್ಲಾ ಕೆಲಸ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಆರಿತೆ. ಸಂಧ್ಯಾವನೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ 24 ಸಂಧ್ಯಾನೆ ಮಾಡಿ ಅಂತ ಹೇಳಿಲ್ಲ, ಸಂಧ್ಯಾಕಾದ್ರೆ ಸಂಧ್ಯಾವನೆ ಮಾಡಿ ಅಷ್ಟೇ. ಸಂಧ್ಯಾಕಾದ್ರೆ ಸಂಧ್ಯಾವಂದನೆ ಮಾಡಿ, 1,000 ಜಪ ಆಗೋದಿಲ್ಲ ಬೇಡ, 100 ಮಾಡಿ, ಅದು ಆಗೋದಿಲ್ಲ 10 ಮಾಡಿ, ಬಿಡಬೇಡಿ. ಇದಕ್ಕಿಂತಿನ ಯಾರು ಹೇಳ್ತಾರೆ ಇಷ್ಟು ಕನ್ಸೆಷನ್ ಇನ್ನೂ ಕೊಡಿ ಅಂತ ಕೇಳಿದ್ರೆ ಉಚ್ಚ ಅಂತ ಬರೀತಾರೆ ಅಷ್ಟೇ. ಇವತ್ತು 1,000 ರೂಪಾಯಿ ಬಿಲ್ ಬಂದಾಗ 10,000 ರೂಪಾಯಿ ಕೊಡೋತಾರೆ, ರೇಟ್ ಬಿಲ್ ಕೇಳಿಬಿಟ್ರೆ ಗೋವಿಂದ. 1,000 ರೂಪಾಯಿ ಬಿಲ್ ಬಂದಿರುತ್ತೆ, 10 ರೂಪಾಯಿ ಕೊಡೋದೇ ಸಾಕು ಅಂದ್ರೆ ಅಬ್ಬ ನಂಬರ್ ಒನ್ ಅಂತ ಹೇಳಿ ದೇವ್ರು ಎಷ್ಟು ಕರುಣ ಆಗ, 10 ಮಾಡೋದೇ ಸಾಕು, ನಾವು ಅದು ಮಾಡೋದಿಲ್ಲ ಅಂದ್ರೆ ಇದು ಆಗಿ ಬದುಕೋಕೆ ಸಾಧ್ಯ ಇಲ್ಲ ಅಂತ. ಇವತ್ತು ಇಷ್ಟು ಕಡಿಮೆ ಅವಕಾಶ ತಳ್ಳಿ ಬಿಟ್ಟು ಸರ್ಕಾರ 35% ಪಾಸ್ಗೆ ಆ ರೀತಿ 350 ಮಾಡಬೇಕಾಗಿತ್ತು. ಆ ಲೆಕ್ಕದೊಳಗೆ 1,000 ಮಾಡೋದು 356 ಮಾಡಿ ಅನ್ಬೇಕಾಗಿತ್ತು, ಬರೀ 10. ಎಷ್ಟು ಸುಲಭ ಇದು, ಬಂತು ಇದನ್ನು ಮಾಡಲಿಕ್ಕೆ ಏನು ಸಾಕಷ್ಟ ಇದೆ. ಅಕಸ್ಮಾತ್ ಲೇಟ್ ಆಯ್ತಾ ಪರವಾಗಿಲ್ಲ, ಅವ್ರು ರಾಶಿ ತಾರೀಕೆ ಕೊಡು ಪರವಾಗಿಲ್ಲ. ಇಷ್ಟು ಯಾರು ಅನ್ಕೋತಾರೆ ಅದು ದಿವಸ ಲೇಟ್ ಆಯ್ತು, ದಿವಸ ಒಂದು ಅರ್ಗೆ ಹೆಚ್ಚು ಕೊಡು. ನಾವು ಅಂಡು ಅಡ್ವಾಂಡ್ ತಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ತಡ ಆದರೆ ಪ್ರಾಶ್ಚ್ಯ ತಾರಿಕೆ ಕೊಡಿ ಅಂತ ಹೇಳಿದ್ರೆ ನಾವು 10 ಗಂಟೆ 11 ಗಂಟೆ ಊರಿ ಮಾಡಿಬಿಡ್ತೇನೆ. ಅದು ಪ್ರಾಶ್ಚ್ಯ ತಾರಿಕೆ ಕೊಡ್ತೇವಲ್ಲ, ಇಲ್ಲ ನಮ್ಮ ರೈಟ್ ಇದ್ದಾಗೆ ಅದು ಪ್ರಾಶ್ಚ್ಯ ತಾರಿಕೆ ಕೊಡ್ತೇವಲ್ಲ, ಲೆಟಿಮ್ ಎಂಜಾಯ್ ಅಂತ ಹೇಳಿಬಿಟ್ಟು 11 ಗಂಟೆ ರಾತ್ರಿ 11 ಗಂಟೆ, ಸಾಯಂಕಾಲ ಸಂಧ್ಯಾ ಒಂದೇ, ಮಧ್ಯಾಹ್ನ 1 ಗಂಟೆ, ಬೆಳಗಿನ ಸಂಧ್ಯಾ ಒಂದೇ, ಮಧ್ಯಾಹ್ನ ಸಂಧ್ಯಾ ಒಂದೇ ಕೃಷ್ಣಾರ್ಪಣ. ಇದು ಮಾಡೋರೇ ಬೇಡ, ಬಿಟ್ಟೋರು ಬಿಟ್ಟುಬಿಡಿ. ಬಿಟ್ಟೋರು ಎಷ್ಟೋ ಜನ ಇರ್ತಾರೆ ವಿಚಾರ ಬೇಡ, ಮಾಡೋರೇ ಸರಿಯಾಗಿ ಮಾಡೋದಿಲ್ಲ. ಆದ್ರೆ ಹೇಳ್ತಾರೆ ಸರಿಯಾಗಿ ಮಾಡೋರು ಪ್ರಯೋಜನ ಇಲ್ಲ, ಅದು ಹೇಗೆ ಅಡ್ಜಸ್ಟ್ ಮಾಡ್ಕೋತೇವೆ ನೋಡಿ ಟೈಮಿಂಗ್ಸ್ ಅಂತ ಹೇಳಿದ್ರೆ. ತದಲಂ ಬಹುಲೋಕ ವಿಚಿಂತನೆ, ಬಸ್ ಬಂತು ಇದ್ದಕ್ಕಿಂತ ಹೇಗೆ ಓಡ್ತಾನೆ. ಈ ಬಸ್ ಅಲ್ಲಿ ನಿಲ್ಸಿರ್ತಾರಲ್ಲ, ಯಥಾಪ್ರಕ ನಮ್ಮ ಜನ ನಿಲ್ಸಿದ್ರು ಅಂದ್ರೆ ತಿನ್ನೋದು ಕುಡಿಯೋ ಶುರು ಆಗ್ಲೇನೆ, ಅದು ತಂದು ಬಿಡ್ತಾನೆ, ಕುಡಿದು ತಿಂದೇ ಬಿಡ್ತಾರೆ ಆಗ್ಲೇನೆ. ಅಟ್ಟಲ್ಲಿ ಬಸ್ ಹೊರಡುತ್ತೆ, ಅಲ್ಲೇ ಬಿಸಾಕ್ ಹೊರಡುತ್ತೆ, ನಿಜ ಇಲ್ಲ ದಾರಿ ಇಲ್ಲ. ಈಗ ಆ ತಿನ್ಕೋತಕ್ಕೂ ಬಸ್ ಹೋಗುತ್ತೆ, ಆಮೇಲೆ ಹಾಗೆ ಅಡ್ಜಸ್ಟ್ ಮಾಡ್ಕೋತಾರೆ ನೋಡಿ. ಆ ರೀತಿ ಮಾಡಿ ಅಂತ ಹೇಳಿದ್ದೆ. ಅಲ್ಲಿ ಹೇಗೆ ಪ್ರಯಾಣ ಮುಖ್ಯನೇ ಹೊರತು ಇದು ಮುಖ್ಯ ಅಲ್ಲ ನಿಮಗೆ. ಈಗ ಆ ಲಗೇಜ್ ಹೋಯ್ತು, ಬಸ್ ಹೋಯ್ತು, ಪ್ರಯಾಣ ಹೋಯ್ತು, ಟಿಕೆಟ್ ಹೋಯ್ತು ಜೊತೆಗೆ. ಆದ್ರೆ ಹೋಗ್ಬಿಟ್ಟು ಇರೋದ್ರ ಬರೀ ತಿಂಡಿ ಹೋಗುತ್ತಷ್ಟೇ, ಅರ್ಧ ಹಾಗೂ ಅರ್ಧ ತಿಂದಿರ್ತಾನೆ ಹಾಗೇನೆ. ಅಷ್ಟು ಬಿಟ್ಟು ಹೋಗ್ತೀಯಲ್ಲ, ತದಲಂ ಬಹುಲೋಕ ವಿಚಿಂತನಯ, ಟೂ ಮಚ್ ಇನ್ವಾಲ್ವ್ಮೆಂಟ್ ಬೇಡ ಅಂತ ಹೇಳ್ತಾರೆ. ಟೂ ಮಚ್ ಇನ್ವಾಲ್ವ್ಮೆಂಟ್ ಬೇಡ ಜ್ಞಾನಿಗಳಿಗೆ, ನಮಗೆ ಟೂ ಮಚ್ ಇನ್ವಾಲ್ವ್ಮೆಂಟ್ ಬೇಡ. ತದಲಂ ಬಹುಲೋಕ ವಿಚಿಂತನಯ, ಅದನ್ನೇ ದಾಸರ ಹೇಳ್ಬೇಕಾದ್ರೆ ಹೇಳ್ತಾರೆ, ಲೋಕವಾರ್ತೆಯ ನಿನ್ನ ಕಿವಿಗೆ ಕೇಳಿಸಬೇಡ. ಲೋಕ ಚಿಂತನ ಅಂದ್ರೆ ಲೋಕವಾರ್ತೆ ಅಂದ್ರೆ ಒಂದೇ. ತದಲಂ ಬಹುಲೋಕ ವಿಚಿಂತನಯ, ಶ್ರೀಕಾಂತ ಚರಿತೆಯನ್ನು ಕೇಳದಿರಬೇಡ. ಪ್ರವಡಂ ಕುರು ಮಾನಸ ಮೀಶ ಪದೇ, ವಿಜಯರಾಯರ ಮಾತು ನೇರವಾಗಿ ಇದಕ್ಕೆ ಅನುವಾದ ಆದವನು. ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನ ಅಂಗ್ರಿಯ ಜನ ಕಂಡ್ಯ ಮನವೇ. ಹೀಗೆ ದಾಸರಾಯರು ಎಲ್ಲಾ ರೀತಿಯಲ್ಲೂ ನಮ್ಮನ್ನು ಅಷ್ಟು ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಮತ್ತೆ ಮತ್ತೆ ತಿಳಿಸ್ತಾರೆ. ತದಲಂ ಬಹುಲೋಕ ವಿಚಿಂತನಯ, ಬಹುಲೋಕ ಚಿಂತನೆ ಯಾತಕ್ ಬೇಡ ಅಂದ್ರೆ, ತದ್ ಅಲಂ ಅದ್ ಇನ್ನಡಿಕ್ವೇಟ್ ತಗೊಂಡು ಏನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನಡಿಕ್ವೇಟ್ ಅದು ಒಂದು, ಎಷ್ಟು ಮಾಡಿ ಲೋಕ ಚಿಂತನೆ 100% ಮಾಡ್ತಿರೋ ಏನು ಉಪಯೋಗಿಲ್ಲ, ಮೋಕ್ಷ ಅಂತ ಸಿಗೋದಿಲ್ಲ ಅದರಿಂದ. ಆದ್ರೆ ದೇವ್ರ ಚಿಂತನೆ ಮಾಡ್ತಿರೋ 100% ಮಾಡಬೇಡಿ, ಸ್ವಲ್ಪ ಮಾಡಿದ್ರೆ ಮೋಕ್ಷ ಸಿಗುತ್ತೆ, ಮತ್ತೆ ಯಾಕೆ ಬಿಡ್ತೀರಿ ಹಾಗಿದ್ರೆ? ಆ ಜೀವನ ಅಟೆಂಪ್ಟ್ ನಿಮ್ಮನ್ನು ಉದ್ಧಾರ ಮಾಡುತ್ತೆ, ಇದು ಪರ್ಫೆಕ್ಷನ್ ಉದ್ಧಾರ ಮಾಡೋದಿಲ್ಲ, ಮತ್ತೆ ಯಾಕೆ ಮಾಡ್ಬೇಕಾಗಿದ್ರೆ? ಲೋಕದಲ್ಲಿ ಪರ್ಫೆಕ್ಷನ್ ಬೇಡ, ಶಾಸ್ತ್ರದಲ್ಲಿ ಪರ್ಫೆಕ್ಷನ್ ಇರಲಿ ಅಂತ ಹೇಳ್ತಾರೆ. ಕತೆ ಕಾದಂಬರಿ ನೋಟ್ಸ್ ಮಾಡ್ಕೋಬೇಕಾಗಿಲ್ಲ, ಓದೋದ್ರು ನೋಟ್ಸ್ ಮಾಡಿ ನೋಟ್ಸ್, ಯಾರು ಕೇಳ್ತಾರೆ, ಯಾರು ಪ್ರಶ್ನೆ ಕೇಳೋದು, ಯಾರು ಅವನನ್ನ ಯಾರು ಕೇಳೋದೇ ಇಲ್ಲ. ಟೆಕ್ಸ್ಟ್ ಬುಕ್ ನೋಟ್ಸ್ ಮಾಡ್ಕೋತಾನೆ, ಪರೀಕ್ಷೆ ಬರುತ್ತದ, ಇದು ಪರೀಕ್ಷೆ ಬರೋದಿಲ್ಲ. ಇದು ನೋಟ್ಸ್ ಅಲ್ಲ, ಓದೋರು ಇನ್ನೂ ಕ್ಷೇಮ, ಓದ್ಲೇಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಓದಿದ ಟೈಮ್ ಪಾಸ್ ಓದಿ ಬಿಸಾಕ್ಬೋದೇ ಹೊರತು ಅದು ನೋಟ್ಸ್ ಗಿಸ್ಬೇಕಾಗಿಲ್ಲ. ಅದರಿಂದ ಕೆಲಸ ಸಿಗೋದಿಲ್ಲ, ಎಷ್ಟು ಕಾದಂಬರಿ ಓದಿದ್ದೀರಿ ಅದ್ರ ಪ್ರಶ್ನೆ ಕೇಳಿ ಪಾಸ್ ಮಾಡೋ ಸ್ಥಿತಿ ಬಂದಿಲ್ಲ. ಒಂದ್ ಕಾಲ ಬಂದ್ರೆ ಆಶ್ಚರ್ಯ ಇಲ್ಲ, ಸದ್ಯಕ್ಕಂತೂ ಸಮಸ್ಯೆ ಇಲ್ಲ. ಆದ್ದರಿಂದ ತದಲಂ ಬಹುಲೋಕ ವಿಚಿಂತನಯ, ಅಲಂ ಅಲಂ ಯಾವುದು ಕೆಲಸಕ್ಕೆ ಬರೋದಿಲ್ಲ ಅದು ಅಲಂ ಅಂತ ಹೇಳ್ತಾರೆ. ಕೆಲಸಕ್ಕೆ ಬರೋದಿಲ್ಲ, ಕೆಲಸಕ್ಕೆ ಬರುತ್ತಲ್ಲ ಅದನ್ನ ಮಾಡು. ಪ್ರವಣಂ ಕುರು ಮಾನಸ ಮೀಶ ಪದೇ, ಮನಸ್ಸನ್ನ ಟೋಟಲಿ ಎಂಗೇಜ್ ಮಾಡು, ದೇವರ ಪಾದದೊಳಗೆ ಎಂಗೇಜ್ ಮಾಡಿಬಿಡು. ಆದ್ರೆ ಎತ್ತಿ ಹೇಗೆ ಎಂಗೇಜ್ ಮಾಡಬೇಕು ಅಂದ್ರೆ, ನಮಾಮೇಖಿಲಾಧೀಶ ಕಿರೀಟ ಹೃಷ್ಟಪೀಠವತ್ ಹೃತ್ತಮಶ್ಯ ಮನೆ ಕಾವಂ ಶ್ರೀಪತೇಹೇ ಪಾದ ಪಂಕಜಂ. ಹಾಗೆ ಮಾಡು, ಲೋಕ ಚಿಂತನೆಯನ್ನ ಕಡಿಮೆ ಮಾಡ್ತಾ ದೇವರ ಚಿಂತನೆ ಹೆಚ್ಚು ಮಾಡಿ ಉದ್ಧಾರವಾಗಿಯೇ ಬಿಡ್ತೀಯ. ಇನ್ನು ತುಂಬಾ ವಿಚಾರ ಆಚಾರ ಹೇಳ್ತಾರೆ. ತದಲಂ ಬಹುಲೋಕ ವಿಚಿಂತನಯ, ಪ್ರವಣಂ ಕುರು ಮಾನಸ ಮೀಶ ಪದೇ. ಚಿಂತನೆ ಮಾಡಿದ್ರೆ ಬದುಕೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಆಚಾರ ಹೇಳ್ತಾರೆ. ಚಿಂತನೆ ಮಾಡ್ಬೇಕು ಹೋದಲ್ಲೋ, ಬೇರೆ ಮಾಡಕ್ ಹೋಗಬೇಡ. ಬಹುಲೋಕ ವಿಚಿಂತನಯ ಅಲಂ, ಲೋಕ ಅಂದ್ರೆ ಜ್ಞಾನ, ಬಹು ಅಂದ್ರೆ ಪೂರ್ಣ, ಬಹುಲೋಕ ಅಂದ್ರೆ ಪೂರ್ಣ ಪ್ರಜ್ಞರು. ಅವರ ಶಾಸ್ತ್ರ ವಿಚಿಂತನೆಯ ಅಲಂ, ಮಧ್ವಾಚಾರ ಶಾಸ್ತ್ರ ಓದ್ಕೊಂಡು ಬದುಕಿ ಬಿಡು, ಇನ್ನೊಂದು ಯಾಕೆ ಓದಕ್ಕೆ ಹೋಗ್ತೀಯ, ಹಾಳಾಗಿ ಹೋಗ್ತೀಯ. ಇನ್ನೊಂದು ಅರ್ಥ ಅದು, ಅದೆಷ್ಟು ಅರ್ಥಗಳು ಉಂಟು, ಎರಡು ಪಾಸಿಟಿವ್ ನೆಗೆಟಿವ್ ಅರ್ಥ ಕೊಡ್ತಾರೇ ಹೋಗ್ತಾರೆ. ಬಹುಶಃ ದ್ವಾದಶ ಸ್ತೋತ್ರ ಒಂದು ಅರ್ಥ ವಿಸ್ತಾರ ಬಹಳ ಅಪೂರ್ವ, ಅದನ್ನ ಆ ರೀತಿ ಕಾಣೋದು ಅಂದ್ರೆ ನಮ್ಮ ಜನ್ಮಗಳ ಭಾಗ್ಯ ಇರಬೇಕೆ ಹೊರತು ಅದನ್ನೆಲ್ಲ ಆ ರೀತಿ ಉಪಯೋಗ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು ಅಂತ ಮುಂದೆ ನೋಡ್ತೇವೆ. ಮತ್ತು ಹರಿದ ಪುರಂದರದಾಸರು ವಿಜಯದಾಸರು ಉಪಯೋಗ ಮಾಡ್ಕೊಂಡಿದ್ದಕ್ಕೆ ಹರಿದಾಸ ಸಾಹಿತ್ಯ ಹೊರಗೆ ಬಂತು. ತುಂಬಾ ಜನಕ್ಕೆ ಗೊತ್ತಿಲ್ಲ ಹರಿದಾಸ ಸಾಹಿತ್ಯದ ಬೇಸಿಕ್ ಇನ್ಸ್ಪಿರೇಷನ್ ಬಂದಿದ್ದು ಎಲ್ಲಿಂದ ಗೊತ್ತಾ, ದ್ವಾದಶ ಸ್ತೋತ್ರದಿಂದ ಬಂತು. ದ್ವಾದಶ ಸ್ತೋತ್ರದ 12 ಅಧ್ಯಾಯ ನೋಡೋ ಹೊತ್ತಿಗೆ ಎಂಟೈರ್ ಹರಿದಾಸ ಸಾಹಿತ್ಯವನ್ನು ಪೂರ್ತಿ ಅದರಲ್ಲಿ ನಾವು ಕಾಣ್ತೇವೆ. ಅದನ್ನ ಡೆವಲಪ್ ಮಾಡ್ಕೊಂಡ ದೊಡ್ಡ ಅವ್ರ ಕೈಲಿ ಸಿಗ್ತಾ ಇಲ್ಲ ಜ್ಞಾನಿಗಳ ಕೈಯಲ್ಲಿ, ಅಷ್ಟು ಡೆವಲಪ್ ಮಾಡ್ಕೊಂಡ್ಬಿಟ್ರು. ಆ ಹಿನ್ನೆಲೆಯಲ್ಲಿ ಒಂದು ಬೀಜ ಕೊಟ್ರೆ ಕೆಲವರು ಇರ್ತಾರೆ ಹಣ್ಣು ತಿಂದು ಬಿಸಾಕ್ಬಿಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಹಣ್ಣಿನ ತೆಗೆದು ಮತ್ತೆ ಬೀಜನ ನೆಟ್ಟು ಸಾವಿರಾರು ಹೇಗೆ ಬೆಳೀತಾರ ಆ ರೀತಿ. ಹಣ್ಣು ತಿಂದು ಬಿಸಾಕೋದು ಬೇರೆ, ಅದರಿಂದ ಮತ್ತೆ ಬೆಳೆಯೋದು ಬೇರೆ. ಆ ರೀತಿ ಬೆಳೆದಿದ್ದರ ಫಲ ಹರಿದಾಸ ಸಾಹಿತ್ಯದಂತ ಒಂದು ಅಪೂರ್ವವಾದ ಪ್ರಾಸಾದಿಕ ಸಾಹಿತ್ಯ ಜಗತ್ತಿಗೆ ಸಿಕ್ಕಿತು. ತದಲಂ ಬಹುಲೋಕ ವಿಚಿಂತನಯ, ಪ್ರವಣಂ ಕುರು ಮಾನಸ ಮೀಶ ಪದೇ. ಇನ್ನೊಂದು ಅರ್ಥ ಗೀತೆಯಿಂದ ಓದಿ ಗೊತ್ತಾಗ್ತದೆ, ಬಹುಲೋಕ ವಿಚಿಂತನಯ, ಬ್ರಹ್ಮಾದಿ ಲೋಕ ವಿಚಿಂತನಯ ಅಲಂ. ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು, ಯೋಚನೆ ಮಾಡಕ್ ಹೋಗ್ಬೇಡ. ಯಾಕೆ ಗೊತ್ತೇನು, ಆ ಬ್ರಹ್ಮ ಭುವನಾಲ್ ಲೋಕಾಹ ಪುನರಾವರ್ತಿ ಅರ್ಜುನ, ಅವೆಲ್ಲ ಪಳೆ ಕಾಲದಲ್ಲಿ ಹೋಗ್ಬಿಡುತ್ತೆ, ಯಾಕೆ ಚಿಂತನೆ ಮಾಡ್ತೀಯ ಅದ್ರ ಬಗ್ಗೆ? ಪ್ರವಣಂ ಕುರು ಮಾನಸ ಮೀಶ ಪದೇ, ನನ್ ಲೋಕಕ್ಕೆ ತಲೆ ಕೈಯಾಕರಿ ನೀಗ. ಯಾಕೆ ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ, ನನ್ ಲೋಕಕ್ಕೆ ಬಂದ್ರೆ ಪುನರ್ಜನ್ಮ ಇಲ್ಲೋ ಇಲ್ಲ ಅಲ್ಲ, ಇಲ್ಲಿಗೆ ಯೋಚನೆ ಮಾಡು ಅಂತ ಹೇಳಿದ್ದ. ಎಷ್ಟು ಸುಲಭವಾಗಿ ಮತ್ತೊಂದು ಲೋಕದ ಕಾನ್ಸೆಪ್ಟ್ ತರ್ತಾರೆ ಅಂದ್ರೆ, ಆಚಾರ್ಯರ ಒಂದೊಂದು ಪದಗಳು ಕೂಡ ಸಂಸ್ಕೃತ ಸಾಹಿತ್ಯದಲ್ಲಿ ಎಷ್ಟೆಷ್ಟು ಅರ್ಥ ಕೊಡಕ್ ಸಾಧ್ಯ, ಉಪನಿಷತ್ತಿನ ಪ್ರಪಂಚದೊಳಗೆ ಅದನ್ನೆಲ್ಲ ಕೂಡಿಸ್ತಾ ಹೋಗ್ತಾರೆ. ಮತ್ತೆ ಅದೇ ವಾಕ್ಯ ಬೇರೆ ಅರ್ಥ ಕೊಡೋದು, ಅರ್ಥ ಕೊಡು ಎಷ್ಟೆಷ್ಟು ಉಪಯೋಗಿಸಬಹುದಾಗಿತ್ತಲ್ಲ ಹಾಗೆ ಉಪಯೋಗಿಸ್ತಾರೆ ಎಂಬುದು ಅವರ ಒಂದು ಸಾರ್ವಭೌಮ ಪಾಂಡಿತ್ಯಕ್ಕೆ ಸಾಕ್ಷಿ. ತದಲಂ ಬಹುಲೋಕ ವಿಚಿಂತನಯ, ಪ್ರವಣಂ ಕುರು ಮಾನಸ ಮೀಶ ಪದೇ. ಪರಮಾತ್ಮನ ಪಾದದಲ್ಲಿ ಮನಸ್ಸನ್ನು ಹಾಕು, ಅದಕ್ಕೆ ಎರಡು ಅರ್ಥ. ಮತ್ತೆ ಈಶ ಪದೇ, ಪರಮಾತ್ಮನ ಪಾದದಲ್ಲಿ ಹಾಕು ಅಂತ ಒಂದು ಅರ್ಥ. ಈಶ ಅಂದ್ರೆ ವ್ಯಾಸ, ಪದ ಅಂದ್ರೆ ಶಾಸ್ತ್ರ. ವ್ಯಾಸ ಪದೇ ಪ್ರವಣಂ ಕುರು, ಭಾಗವತಾದಿ ಗ್ರಂಥಗಳಲ್ಲಿ ಮನಸ್ಸನ್ನು ಹಾಕಯ್ಯ. ಸುಮ್ಸುಮ್ನೆ ಯಾತಕ್ಕೆ ಎಲ್ಲೆಲ್ಲೇ ಹಾಕಿಕೆಯ ನೀನೀಗ? ಭಾಗವತ ಜನ್ಮಾದ್ಯಶ್ಯತ ಅಂತ ಅದಕ್ಕೆ ಹೇಳ್ತಾರೆ, ಪಿವತ ಭಾಗವತಂ ಸಂಬಂಧ ಯಾತಕ್ಕೆ ಹೇಳ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗು ನೀನೀಗ, ಎಷ್ಟು ಸಾರ್ಥಕವಾಗುತ್ತೆ ಗೊತ್ತಾ? ಅದರಿಂದ ನಿನ್ನ ಬರೋ ಒಂದು ಸಂಭ್ರಮ ಇದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಈಶ ಪದ ಅಲ್ಲೇ ಯಾಕೆ ಚಿಂತನೆ ಮಾಡ, ಈಶ ಅವನು ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಅವನ ಕಾಲು ಹಿಡಿದ್ರೆ ಬೇಕಾದ್ ಮಾಡ್ತಾನೆ, ಹಿಡಿದ ಎಲ್ಲ ಮಾಡಿರ್ತಾರೆ. ಕೊನೆಗೆ ನನ್ನ ಕಾಲು ಹಿಡಿತೀರಾ? ಏನ್ ಬೇಕಿತ್ತು ನಿಮಗೆ? ಕೆಲಸ ಕೊಡಿಸ್ಬೇಕಾಗಿತ್ತಾ? ನಿಮ್ಗೆ ಗೊತ್ತಿಲ್ವಾ ನಾನೇ ಕೆಲಸ ಹುಡುಕ್ತಾ ಇದ್ದೇನೆ ಅಂತ ಹೇಳ್ತಾರಪ್ಪ. ನಾನೇ ಕೆಲಸ ಹುಡುಕ್ತಾ ಇದ್ದೇನೆ ಸಾರಿ ಅದು ಅಯ್ಯೋ ಹೌದಾ ಕಾಯಣಿ ಗಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವರೆಲ್ಲ ಅನೀಶರು, ಪರಮಾತ್ಮ ಈಶ. ಈಶಾ ಅಂದ್ರೆ ಕೇಪಬಲ್ ಆಫ್ ಡೂ ಎನಿಥಿಂಗ್ ಅಂತ. ಈಶಾನಾತ್ ಈಶಃ ಈಶಾನಃ, ಇದೆಲ್ಲ ಪರಮಾತ್ಮನ ವಿಷಯ ಆಗಬಹುದು. ಅದಕ್ಕೆ ಯಾತಕ್ಕೆ ದೇವರ ಕಾಲು ಹಿಡಿಬೇಕು ಅಂತ ಯಾರು ಕೇಳಿದ್ರೆ ಉತ್ತರ ಹೇತುಗರ್ಭವಾದ ಪದ. ಅದು ಶ್ರೀಮಂತ ದುಡ್ಡು ಕೇಳು ಅಂದ್ರೆ ಯಾಕೆ ಶ್ರೀಮಂತ ಅದಕ್ಕೆ ದುಡ್ಡು ಕೇಳು, ಹೇತುಗರ್ಭವಾದ ಪದ ಅಂತ ಕರೀತಾರೆ. ಅವನು ಈಶಾನಾದ್ದರಿಂದ ಅವನನ್ನು ಕಾಲು ಹಿಡಿ, ನಿನ್ನ ಕೆಲಸ ಆಗೇ ಬಿಡುತ್ತೆ. ಕಂಡವರ್ಕ ಸಾಕು ಸಾಕು, ಮನುಜ ಸೇವೆಯು ರಂಗಯ್ಯ ಅಂತ ಹೇಳ್ತಾರೆ. ಯಾಕೆ ಅವ್ರು ಏನು ನಮ್ಮಂತ ಇರೋ ಜನ ಕೇಳಿ ಏನ್ ಕೊಡ್ತಾನ, ಅವನೀಗ ಕೊಟ್ರೆ ಅಂಥವನ್ನು ಕೇಳಬೇಕು ನಾವು, ಹೊರಟು ಬೇರೆಯವ್ರನ್ನ ಕೇಳಬಾರದು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ ಅಷ್ಟ ಹೇಳಿ ಮುಂದೆ ಹೇಳ್ತಾರೆ. ಸ್ವಾಮಿ ಏನೋ ಹೇಳ್ತೀರಿ ನೀವೀಗ, ಇಷ್ಟು ದಿವಸ ನಮಗೆ ಗೊತ್ತಿದ್ದಿಲ್ಲ, ಇನ್ಮೇಲೆ ಕೇಳಿ ಅದನ್ನು ಅನುಷ್ಠಾನ ಮಾಡಿ, ಆಗಲಿಲ್ಲ ಹೋಗಲಿಲ್ಲ, ಇನ್ಮೇಲೆ ಭೂಭುವಸ್ವ ಶುರು ಮಾಡಿ ಇನ್ನೂ ದಂಡಾವಂದನೆ ಮಾಡಿ. ನಾ ಇನ್ನೇನು ಬಂದಲ್ಲಿ ನಾನು ಇರೋ ಮಾತೇ ಮರ್ತೋಗ ಕಾಲ ಇದು, ಒಂದು ಕಲಿತಿದ್ದೆ ಮರ್ತೋಗ ಕಾಲ, ಹೊಸ ಕಲಿಯೋಕ್ಕಂತ ಚಾನ್ಸಸ್ಸೇ ಇಲ್ಲ, ನಾವು ಏನು ಉದ್ದಾರ ಮಾಡ್ತೇವೆ ನಾವು ಅಂತ ಕೇಳಿದ್ರೆ ಆಚಾರ ಹೇಳ್ತಾರೆ ಯೋಚನೆ ಮಾಡಬೇಡಿ. ಅದಕ್ಕೆ ಬಂಧ ಸಿದ್ಧಾಂತ ಹೈಲಿ ಪ್ರಾಕ್ಟಿಕಬಲ್ ಸಿದ್ಧಾಂತ ಅದು. ಇವತ್ತು ಯಾವುದೋ ಹೇಳಿ ಮಾಡಿ ಸೈಕಲ್ ಹೇಳ್ತಾರೆ, ಒಂಬತ್ತು 90 ವರ್ಷದ ನಿನ್ನ ಬೆಡಕಲ್ಲಿ ಓದಬೇಕಾಗಿತ್ತು ಅಂತ ಕೇಳಿದ್ರೆ, ಆ ಪೇಷಂಟ್ ಆಗ ಕಾಲ ಬೆಡಕಲ್ಲಿ ಓದ್ತಾನೆ ಪಾಪ ಅವನು, ಅವನು ಯಾರು ಫುಲ್ ಪೇಷಂಟ್ ಅವನಿಗೆ ಅದೇನು ಉಪಯೋಗ ಇಲ್ಲ. 90 ವರ್ಷಕ್ಕೆ ಅದೆಲ್ಲ ಏನೋ ಹುಚ್ಚ ದೊಡ್ಡ ಸುರಕ್ಷಿತ ನಿದ್ದೆ ಬರೋ ಬಾತಲಿದ್ರು ಕೂಡ ಬರ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ ಹೊರತು ಇನ್ಯಾವುದು ಕೆಲಸಕ್ಕೆ ಬರೋದಿಲ್ಲ ಆಗ. ಆದರೆ ಶಾಸ್ತ್ರಕ್ಕೆ ಮಾತ್ರ ಯಾವ ಸಮಯದಲ್ಲಿ ಬಂದರೂ ಕೂಡ ನೋ ಅಂತ ಹೇಳೋದಿಲ್ಲ ಅವರು, ನೋ ಅಂತ ಬಾಬಾ ಅಂತ ಕರೀತಾರೆ. ಆ ಥರ ಅಲ್ಲ ಯಾರು, ಎಷ್ಟು ಕಷ್ಟ ಆಗಿದೆ ಆಚಾರ್ಯ ನಮಗೆ ಅಂತ ಕೇಳಿದ್ರೆ ಯೋಚನೆ ಮಾಡಿ ಮಾಡಲಿಕ್ಕಾಗೋದಿಲ್ಲ ಅವರಲ್ಲೋ, ಬಿಟ್ಟುಬಿಡು. ಯಥತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶೂಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ ಕಿಮಪಾಕ್ರಿಯತೆ. ಎಷ್ಟು ಭರವಸೆ ಕೊಡೋ ಶ್ಲೋಕ ಗೊತ್ತಾ ಇದು. ನೀನು ಮಾಡಬೇಡಯ್ಯ, ಮಾಡಕ್ಕೆ ಪ್ರಯತ್ನ ಮಾಡಯ್ಯ, ಸಾಕು, ಇನ್ನೇನು ಬೇಕು ಅದಕ್ಕಿಂತ. ಯಥತೋಪಿ ಹರೇ ಪದ ಸಂಸ್ಮರಣೆ, ಹರಿಯ ಪದವನ್ನು ಸ್ಮರಣೆ ಮಾಡಲಿಕ್ಕೆ ಯಥತಃ ಅಪಿ, ನೀನು ಪ್ರಯತ್ನ ಮಾಡ್ತಿದ್ರು ಕೂಡ. ಸಕಲಂ ಹ್ಯಗಮ್ ಆಶುಲಯಂ ವ್ರಜತಿ, ಸಕಲಂ ಅಘಂ ಆಶುಲಯಂ ವ್ರಜತಿ, ಅದು ಇನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನಾರ್ತಿ ಪ್ರಯತ್ನಕ್ಕೂ ಅದಕ್ಕೂ. ಪ್ರಯತ್ನ ಮಾಡಲಿಕ್ಕೆ ಅಂತ ಹೋಗು, ನಿನ್ನ ಅಘಂ ಪಾಪನಾಶವಾಗಿ ಬಿಡ್ತದೆ ಅಂತ ಹೇಳ್ತಾರೆ. ಪಾಪನಾಶವಾಗ್ತದೆ ಪ್ರಯತ್ನ ಮಾಡಿದ್ದಕ್ಕೇನೆ. ಅಲ್ಲ ಸ್ವಾಮಿ, ಎಷ್ಟು ಪಾಪನಾಶವಾಗ್ತದೆ? ಸಕಲಂ, ಎಲ್ಲ ಪಾಪನೂ ಹೋಗಿಬಿಡ್ತದೆ. ಸ್ವಾಮಿ, ಎಷ್ಟೊತ್ತು ಬೇಕು ಹೋಗ್ಲಿಕ್ಕೆ? ಆಶು ಇಮಿಡಿಯೇಟ್ ಆಗಿ ಹೋಗ್ತದೆ. ಇಷ್ಟು ಭರವಸೆ ಯಾರು ಕೊಡ್ತಾರೆ? ಹೋಗ ಯಾರು ಬಂದ್ರೆ ಬಿಡು, ಸಾಕಾರ ಬಿಡು ಅಂತ ಹೇಳ್ಬೇಕು. ಆಚಾರ ಕೊನೆ ಒಂದು ಮಾತು ಹೇಳ್ಬೇಕಾಗಿತ್ತು, ಪ್ಲೀಸ್ ಗಟ್ ಔಟ್ ಅಂತ ಹೇಳ್ಬೋದು. ನ್ಯಾಯವಾಗಿ ಹೇಳೋದಿಲ್ಲ, ಇಷ್ಟು ಮಾಡಯ್ಯ ಸಾಕು, ಬದುಕಿ ಹೋಗ್ತೀಯ ನೀನೀಗ. ಯಥತೋಪಿ ಹರೇ ಪದ ಸಂಸ್ಮರಣೆ, ಇಷ್ಟೊತ್ತೆಲ್ಲೆಲ್ಲ ಹೋಗಿದ್ದೀಯಲ್ಲ, ಹಾಳಾಗೋ ಬಿಟ್ಬಿಡು, ಫರ್ಗೆಟ್ ಯಾವ ರೀತಿ ಬಿಟ್ಬಿಡಾಗ. ಇನ್ನು ಮೇಲೆ ಬಾ ಸಾಕು, ದೇವ್ರ ಹತ್ರ ಬಾ, ಬರ್ಲಿಕ್ಕಾಗಲ್ಲ, ಬರ್ತೇನೆ ಅಂದ್ರೆ ಟ್ರೈ ಮಾಡಯ್ಯ ಸಾಕು. ಕೊನೆಗೆ ಎಲ್ಲ ಪಾಪ ಹೋಗಿಬಿಡುತ್ತೆ. ಏಕಾಸಿ ಮಾಡಕ್ಕೆ ಆಗೋದಿಲ್ಲ, ಅದ್ರ ಮಾಡಕ್ಕೆ ಎಫರ್ಟ್ ಸಾಕಯ್ಯ ಸಾಕು. ಇವ್ ಹಾಗಲ್ಲ, ಇನ್ನೊಬ್ರು ಬಿಡಿಸ್ತಾರೆ, ಅದು ಪದಿತಿ ಆಗಿಬಿಡುತ್ತೆ. ಇನ್ನೊಬ್ರು ಬಿಡಿಸಿಬಿಡ್ತಾನಲ್ಲ, ಇನ್ನು ಪಾಪ ಕಟ್ಕೊಂಡ್ಬಿಡ್ತಾನೆ ಹೊರತಾಗಿ. ಮಾಡಬೇಡ ಪ್ರಯತ್ನ, ಆಯ್ತು ನಾವು ಟ್ರೈ ಮೈ ಬೆಸ್ಟ್ ಅಂತ ಹೇಳ್ತಾರೆ. ತಿನ್ನಕ್ಕ ಆಯ್ತಪ್ಪ, ನೀ ಬೆಳಿಗ್ಗೆ ಎತ್ತಷ್ಟು ಕುಡಿದಾಗ ಕುಡಿದು ಬೆಡ್ಕಾಗಿ ಅವತ್ತಾರ ಬಿಡು, ಕೊನೆ ಪಕ್ಷ ಹೋಗ್ಲಿ 8 ಗಂಟೆ ಕುಡಿತೀರಿ ಅಂತ ಅನ್ಕೋ ಹೋಗ್ಲಿ, 10 ಗಂಟೆ ಕುಡಿತೀರಿ ಅನ್ನೋ, 10-12 ಗಂಟೆ ಬಾ ನಿಧಾನೋ ಭಾಗ. ಅದನ್ನು ಗೊತ್ತಾಗದೆ ಮಾಡಿಬಿಟ್ಟಿರ್ತಾನೆ ಅಲ್ಲಿ ಏಕಾಶ, ಅರೇ ಮಾಡಿಬಿಟ್ಟ, ಅದಕ್ಕೆ ಪಾಪ ಹೋಯ್ತು ಅಂತ ಕರೆಯೋದು ಅಂತ ಹೇಳಿ. ದೇವರಾಗ ಮಾಡಿಸ್ತಾನೆ, ನಾವು ಮಾಡ್ತೇವಲ್ಲ, ದೇವರು ಮಾಡಿಸ್ತಾನೆ, ಅದು ವಿಶೇಷ. ಸಕಲಂ ಹಗಮಾಶುಲ ಎಂ ವ್ರಜತಿ ಯಥತೋಪಿ ಹರೇ ಪದ ಸಂಸ್ಮರಣೆ. ನಮಗೆ ಕೆಲವು ಮಾತು ನೋಡಿದಾಗ ಅನಿಸುತ್ತೆ ಏನೋ ಹೇಳ್ತಾರೆ, ನಂಬಲಿಕ್ಕೆ ಆಗೋದಿಲ್ಲ ಅಂತ ಕಾಣಿಸ್ತದೆ. ಸುಮ್ಮನೆ ಏನೋ ತಮ್ಮ ಮತ ಬಹಳ ಪ್ರಚಾರ ಮಾಡಿ ಕೊಟ್ಟಿದ್ದಾರೆ ಆಚಾರ್ಯರು, ಅದಕ್ಕೆ ಏನೋ ಹೇಳಿಬಿಡ್ತಾರೆ, ಪಾಪ ಅವ್ರು ಫಾಲೋಯರ್ಸೇ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಬರೆಯ ಏನಾದ್ರು ಮಾಡಿ ಬನ್ನಿ ಬನ್ನಿ ಅಂತ ಕರೆದ ಕರೀತಾರೆ ಅಂತ ಕೇಳಿದ್ರೆ, ಇಲ್ಲ ಅದು ಫ್ಯಾಕ್ಟ್. ಅದು ಕಳ್ಳ ಓಡ್ತಾ ಇರ್ತಾನೆ, ಒಬ್ಬ ವ್ಯಕ್ತಿ ಓಡ್ತಿರ್ತಾನೆ, ಪಾಪ ಗೋಲ್ಡ್ ಹಿಡ್ಕೊಂಡ್ಬಿಟ್ಟು ದುಡ್ಡು ಹಿಡ್ಕೊಂಡು ಓಡ್ತಿರ್ತಾನೆ, ಹಿಂದೆ ಕಳ್ಳ ಓಡಿ ಬರ್ತಿರ್ತಾನೆ, ಭಾರಿ ಕಷ್ಟಪಡ್ತಾನೆ ಪಾಪ ಅವ್ನು ಓಡ್ತಾ ಓಡ್ತಾ. ಆದ್ರೆ ಏನ್ ಮಾಡ್ತಾನೆ ಗೊತ್ತಾ, ಓಡ್ತಾ ಓಡ್ತಾ ಮುಂದೆ ಹೋಗ್ತಿರ್ತಾನೆ, ಡೈರೆಕ್ಷನ್ ಚೇಂಜ್ ಮಾಡ್ತಾನೆ, ತಷ್ಟ ಕಳ್ಳ ಸ್ಟಾಪ್ ಆಗಿಬಿಡ್ತಾನೆ. ಅವ್ನು ಓಡಿ ತಕ್ಷಣ ಸ್ಟಾಪ್ ಆಗಿಬಿಡ್ತಾನೆ. ಯಾಕೆ ಗೊತ್ತಾ, ಅಲ್ಲಿ ಪೊಲೀಸ್ ಸ್ಟೇಷನ್ ಡೈರೆಕ್ಷನ್ ಹೋಗ್ತಿರೋದು ಅವ್ರಿಗೆ, ತಷ್ಟ ಓ ಡೇಂಜರ್ ಇದು, ಒಂದು ಎಲ್ಲ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ನೋಡಿ ಆ ಕಡೆ ಅವ್ರಿಗೆ ತಮಾಷೆ, ಅವ್ರಿಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ರೋಡ್ ಅಂತ ಹೇಳ್ಬಿಟ್ಟು, ಕಳ್ಳನಿಗೆ ಗೊತ್ತಿದೆ, ಕಳ್ಳನ್ ಜಾಸ್ತಿ ಗೊತ್ತಿರ್ತದೆ ಇವರೆಲ್ಲರಿಗಿಂತ ಕೂಡ, ತಕ್ಷಣ ಗಾಬರಿ ಆಗ್ತಾವೆ. ಓ ಇನ್ನು ಹೋದ್ರೆ ಪರ, ನಾನೇ ಬಾಯಿ ಬಿದ್ದಾಗ ಆಗ್ತದೆ, ಎಲ್ಲ ಡೈರೆಕ್ಷನ್. ಅವ್ರಿಗೆ ಆಶ್ಚರ್ಯ, ಯಾತಕ್ಕೆ ಹೇಳಾಯ್ತು ಅಂತಾರೆ. ಇವತ್ತು ಅದು ನಂಬೋದು ಕಷ್ಟ, ಅಲ್ಲೇ ಕಳ್ಳರದ್ರೆ ಇನ್ನೂ ಕಷ್ಟ ಆಗ್ತದೆ. ಆಮೇಲೆ ಆದ್ರೆ ಪುಣ್ಯಕ್ಕೆ ಎಲ್ಲರೂ ಆಗಿಲ್ಲ, ಅದನ್ನ ಬಿಡ ಆಗಿಲ್ಲ, ಅಲ್ಲಿ ಹೋದ್ರೆ ಏನ್ ಮಾಡಿ ಅವರೇ ಬರೋದು ಮಾಡಿಬಿಟ್ರೆ ಆಮೇಲೆ. ಆದ್ರೆ ನೋಡಿದ ತಕ್ಷಣ ಆಗ್ತದೆ, ಈ ಪೊಲೀಸ್ ಆಫೀಸ್ ಸ್ಟೇಷನ್ ಇನ್ನು ಪೊಲೀಸ್ ಇದ್ದಾನೋ ಗೊತ್ತಿಲ್ಲ, ಸ್ಟೇಷನ್ ಬಾಳ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರು ಕಂಪ್ಲೇಂಟ್ ತಗೋತಾನೋ ಗೊತ್ತಿಲ್ಲ,